ನಾಲ್ಕನೇ ಅಧ್ಯಾಯ, ಹೊಸ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಮೂರನೇ ಅಧ್ಯಾಯದಲ್ಲಿ ಅರ್ಹಂತ ಮತ್ತು ಸಿದ್ಧ ಪರಮಿಷ್ಠಿಗಳ ಸ್ವರೂಪ ಕಥನ ಮುಗಿಯಿತು. ನಾಲ್ಕನೇ ಅಧ್ಯಾಯದಲ್ಲಿ ಆಚಾರ್ಯ ಪರಮಿಷ್ಠಿಗಳ ಕಥನ, ಉಪಾಧ್ಯಾಯ ಪರಮಿಷ್ಠಿಗಳ ಕಥನ ಮತ್ತು ಸಾಧು ಪರಮಿಷ್ಠಿಗಳ ಕಥನವನ್ನು ಮಾಡ್ತಾರೆ. ಪ್ರಶ್ನೋತ್ತರ ರೂಪದಲ್ಲಿ, ಶಂಕಾ ಸಮಾಧಾನ ರೂಪವಾಗಿ ಈ ವಿಷಯ ಪ್ರಸ್ತುತಿ ಒಳ್ಳೆಯದಿದೆ. ಮೊದಲಲ್ಲಿ ವಿಷಯ ಪರಿಚಯವನ್ನು ಕೊಟ್ಟಿದ್ದಾರೆ. ಈ ಪಾಠದಲ್ಲಿ ಆಚಾರ್ಯ, ಉಪಾಧ್ಯಾಯ ಮತ್ತು ಸಾಧು ಪರಮಿಷ್ಠಿಗಳ ಸ್ವರೂಪ ಹಾಗೂ ಅವರ ಮೂಲ ಗುಣಗಳ ವರ್ಣನೆ, ತಪ, ಧರ್ಮ, ಆಚಾರ, ಅವಶ್ಯಕ ಕ್ರಿಯೆಗಳು, ಗುಪ್ತಿ, 11 ಅಂಗ, 14 ಪೂರ್ವ, ಮಹಾವ್ರತಗಳು, ಸಮಿತಿಗಳು, ಪಂಚೇಂದ್ರಿಯ ವಿಜಯಗಳು, ಆಮೇಲೆ 7 ವಿಶೇಷ ಗುಣಗಳು ಇತ್ಯಾದಿಯ ರೂಪದಲ್ಲಿ ಪ್ರಶ್ನೋತ್ತರಗಳು ಈ ಅಧ್ಯಾಯದಲ್ಲಿ ಇವೆ. ಜೈನ ಮುನಿಗಳ ಆಚಾರವನ್ನು ವಿಶೇಷವಾಗಿ ಇದರಲ್ಲಿ ಸ್ಪಷ್ಟೀಕರಣ ಮಾಡಲಾಗಿದೆ. ಜೈನ ಮುನಿಗಳು 3 ಪದದಲ್ಲಿ ಇರುವಂತಹ ಮುನಿಗಳು, ಆಚಾರ್ಯ ಪದ, ಉಪಾಧ್ಯಾಯ ಪದ ಮತ್ತು ಸಾಧು ಪದ. ಈ 3 ಪದಗಳಲ್ಲಿ ಇರುವಂತಹ ಮುನಿಗಳಿಗೆ ಜೈನ ಮುನಿಗಳು ಅಂತ ಹೇಳಿದ್ದಾರೆ. ಮತ್ತು ಜೈನರ ಆರಾಧ್ಯ ದೇವರು 3ನೇ ಅಧ್ಯಾಯದಲ್ಲಿ ಬಂದಿದ್ದಾರೆ. ಯಾರ್ಯಾರು? ಅರಿಹಂತ ಪರಮೇಷ್ಠಿ ಮತ್ತು ಶುದ್ಧ ಪರಮೇಷ್ಠಿಗಳು. ಮೊದಲನೇ ಪ್ರಶ್ನೆ, ಯಾರನ್ನು ಆಚಾರ್ಯ ಪರಮೇಷ್ಠಿಗಳೆನ್ನುತ್ತಾರೆ? ಯಾರನ್ನು ಆಚಾರ್ಯ ಪರಮೇಷ್ಠಿಗಳೆನ್ನುತ್ತಾರೆ ಪ್ರಶ್ನೆ ಇದೆ. ಆಚಾರ್ಯ ಪರಮೇಷ್ಠಿಗಳ ಸ್ವರೂಪವೇನು? ಉತ್ತರ, ಪಂಚಾಚಾರಗಳನ್ನು ಸ್ವತಃ ಪಾಲಿಸುವುದಲ್ಲದೆ ಇತರ ಸಾಧುಗಳಿಗೂ ಸಾಧುಗಳಿಂದಲೂ ಆಚರಣೆ ಮಾಡಿಸುತ್ತ ಸಂಘದ ನಾಯಕರಾಗಿದ್ದುಕೊಂಡು ದೀಕ್ಷೆ ಇತ್ಯಾದಿಗಳನ್ನು ಕೊಡುವ ಮುನಿಗಳಿಗೆ ಆಚಾರ್ಯ ಪರಮಿಷ್ಠಿಗಳೆನ್ನುತ್ತಾರೆ. ಯಾರಲ್ಲಿ ಆಚಾರ, ಆಚಾರ ಸದಾಚಾರ, ಸಮ್ಯಕ್ ಆಚಾರ, ಮೋಕ್ಷ ಮಾರ್ಗಕ್ಕೆ ಸಂಬಂಧಪಡುವಂತಹ ಆಚಾರ ವಿಚಾರಗಳು ಯಾರಲ್ಲಿ ಇವೆ, ಅಂಥವರಿಗೇನೆ ಮಾತ್ರ ಆಚಾರ್ಯ ಅಂತ ಹೇಳಬೇಕು. ಆಚಾರ್ಯ ಪರಮೇಷ್ಠಿಗಳ ಮೂಲ ಧರ್ಮ ಯಾವುದು ಅಂತಂದರೆ, ಮೂಲದಲ್ಲಿ ಎಲ್ಲರೂ ರತ್ನತ್ರಯಧಾರಿಗಳು, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ. 3 ರತ್ನತ್ರಯಗಳನ್ನು ಯಾರು ಆಗಮೋಕ್ತ ರೀತಿಯಲ್ಲಿ ಪಾಲಿಸುತ್ತಾರೆಯೋ ಅವರನ್ನು ಮುಖ್ಯವಾಗಿ ಆಚಾರ್ಯರು ಅಂತ ಹೇಳಬೇಕು. ಇನ್ನು ಅವರಲ್ಲಿ ಸಾಧು ಪರಮಿಷ್ಠಿ ಮತ್ತು ಉಪಾಧ್ಯಾಯ ಪರಮಿಷ್ಠಿ, ಈ ಎರಡೂ ಪರಮಿಷ್ಠಿಗಳಕ್ಕಿಂತ ವಿಶೇಷ ಆಚಾರನು ಕೂಡ ಇರಬೇಕು. ಅಂದರೆ ಅವರಿಗೆ ಆಚಾರ್ಯ ಅಂತ ಹೇಳ್ತಾರೆ. ಯಾವ ಥರ, ಏನೇನಿರಬೇಕು? ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿದ್ದಾರೆ, ಆಚಾರ್ಯ ಪರಮಿಷ್ಠಿಗಳಿಗೆ ಎಷ್ಟು ಮೂಲ ಗುಣಗಳು ಇರುತ್ತವೆ? ಆಚಾರ್ಯ ಪರಮಿಷ್ಠಿಗಳಿಗೆ ಈ ಕೆಳಗಿನ 36 ಮೂಲ ಗುಣಗಳಿವೆ. 12 ತಪಗಳು, 10 ಧರ್ಮಗಳು, 5 ಆಚಾರಗಳು, 6 ಅವಶ್ಯಕ ಕ್ರಿಯೆಗಳು ಮತ್ತು 3 ಗುಪ್ತಿಗಳು. ಇವೆಲ್ಲ ಸೇರಿಸಿ 36, 36. ಛತ್ತೀಸ್ ಚಲೋನು ತ್ರೆಸಠ್ ಚಲೋ ತ್ರೆಸಷ್ಟ್ ಅಂದ್ರೆ ಹೀಗೆ ಛತ್ತೀಸ್ ಅಂದ್ರೆ ಹೀಗೆ ತ್ರೆಸಠ್ ಶಲಾಕ ಪುರುಷರು ವಾತ್ಸಲ್ಯಮಯಿ ಕರುಣಾಕರರು ದಯಾಹೃದಯಿಗಳು ಜಗತ್ತಿನ ಮೇಲೆ ದಯೆಯನ್ನು ತೋರತಕ್ಕಂತಹ ಪುಣ್ಯವನ್ನು ಪಡೆದು ಶಲಾಕಾಪುರುಷರಾಗಿ ಜನ್ಮ ತಾಳಿದವರು ಅವರ ಸಂಖ್ಯೆ 63. ಅರವತ್ಮೂರನ್ನು ಈ ಥರ ಬರಿತೀವಿ 6 3 ಒಂದಕ್ಕೊಂದು ಮುಖ ನೋಡ್ಕೊಳ್ತಾ ಇವೆ. ಛತ್ತೀಸ್ ಅಂದ್ರೆ ಆಚಾರ್ಯ ಪರಮೇಶ್ವರಿಗಳು ಕೂಡ ದಯವುಳ್ಳವರು, ದಯೆಯುಳ್ಳವರು, ಕರುಣಾಬುದ್ಧಿಯುಳ್ಳವರು, ಎಲ್ಲರ ಕಲ್ಯಾಣಕ್ಕಾಗಿ ಶ್ರಮ ಪಡುವಂಥವರು. ಹೀಗಿದ್ದರೂ ಕೂಡ ಅವರಿಗೆ 36 ಅಂಕ ಯಾಕೆ ಬಂತು? 36 ಅಂಕ 36 ಅಂದ್ರೆ ಈ ತರ ಬೆನ್ ಮಾಡಿ ಕೂತ್ಕೊಂಡಿದ್ದಾವೆ 2 3 6. ಆ 36 ಆ ತರ ಯಾಕೆ ಬೆನ್ ಮಾಡಿ ಕೂತ್ಕೊಂಡಿದ್ದಾವಂತಂದ್ರೆ ಆಚಾರ್ಯ ಪರಮೇಶ್ವರಿಗಳು ದಯೆಯುಳ್ಳವರು, ಆದರೆ ತಾವು ಜಗತ್ತಿಗೆ ಬೆನ್ ಮಾಡಿ ಕೂತ್ಕೊಂಡು ಜಗತ್ತಿನಲ್ಲಿರತಕ್ಕಂತಹ ಪಾಪಗಳಿಗೆ, ಜಗತ್ತಿನಲ್ಲಿರತಕ್ಕಂತಹ ಅಧರ್ಮಕ್ಕೆ, ಜಗತ್ತಿನಲ್ಲಿ ಇರತಕ್ಕಂತಹ ಅನರ್ಥಕಾರಿ ಅಕಲ್ಯಾಣಕಾರಿ ಕಾರ್ಯಗಳಿಗೆ ಅವರು ಬೆನ್ನು ಮಾಡಿ ಕೂತ್ಕೊಂಡವರು ಇರ್ತಾರೆ. ಯಾವುದಕ್ಕೆ ಅಂತಂದ್ರೆ ಆಚಾರ್ಯ ಪರಮೇಶ್ವರಿಗಳು ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರ ಈ ಮೂರಕ್ಕೆ ಬೆನ್ ಮಾಡಿ ಕೂತ್ಕೋಬೇಕು. ಆಮೇಲೆ 6 ಇದು ಕೂಡ ಬೆನ್ ಮಾಡಿ ಕೂತ್ಕೊಂಡಿದೆ. ದ್ರವ್ಯಗಳೆಷ್ಟು? 6. ಜೀವ ಪುದ್ಗಲ ಧರ್ಮ ಅಧರ್ಮ ಆಕಾಶ ಕಾಲ 6 ದ್ರವ್ಯಗಳು. ಈ 6 ದ್ರವ್ಯಗಳಲ್ಲಿ ನಾವು ಸ್ವದ್ರವ್ಯವನ್ನ ಹುಡುಕಿಕೊಳ್ಳೋಣ. ಸ್ವದ್ರವ್ಯ ಆತ್ಮದ್ರವ್ಯ, ಸ್ವದ್ರವ್ಯ ಜೀವದ್ರವ್ಯ ಅಲ್ಲ. ಆ ಜೀವದ್ರವ್ಯದಲ್ಲಿ ಆತ್ಮತತ್ವವನ್ನು ಹುಡುಕಿಕೊಂಡಾಗ ಅದು ನಮ್ಮ ದ್ರವ್ಯ. ಆತ್ಮ, ಆತ್ಮ ಅನ್ನುವಂಥ ಶಬ್ದಕ್ಕೆ ನನ್ನದು ನಾನು ಅನ್ನುವಂಥ ಅರ್ಥ ಇದೆ. ಆದರೆ ಜೀವ ಅನ್ನತಕ್ಕಂತಹ ಶಬ್ದಕ್ಕೆ ಏನರ್ಥ ಇದೆ ಗೊತ್ತಾ? ಯಾವುದು ಜೀವಿಸುತ್ತದೆಯೋ ಅದು ಜೀವ. ಯಾವುದರಲ್ಲಿ ಜೀವನವಿದೆಯೋ, ಜೀವಿಸುವಂತಹ ಶಕ್ತಿ ಇದೆಯೋ, ಯಾವುದರಲ್ಲಿ ಸ್ವದ್ರವ್ಯಗಳಿಂದ ಅಂದರೆ ಭಾವಪ್ರಾಣಗಳಿಂದ ಮತ್ತು ದ್ರವ್ಯ ಪ್ರಾಣಗಳಿಂದ ಜೀವಿಸುವಂತಹ ಶಕ್ತಿ ಇದೆಯೋ ಅದಕ್ಕೆ ಜೀವ ಎನ್ನುತ್ತಾರೆ. ಸಂಸಾರದಲ್ಲಿರತಕ್ಕಂತಹ ಜೀವಗಳಿಗೆ ಪ್ರಾಣಗಳಿಂದ ಜೀವಿಸುವಂತಹ ಶಕ್ತಿ ಇದೆ, ಭಾವ ಪ್ರಾಣದಿಂದಲೂ ಜೀವಿಸುವ ಶಕ್ತಿ ಇದೆ ಮತ್ತು ದ್ರವ್ಯ ಪ್ರಾಣಗಳಿಂದಲೂ ಜೀವಿಸುವ ಶಕ್ತಿ ಇದೆ. ಆ ಎಲ್ಲ ಜೀವಗಳಲ್ಲಿ ನಾವು ಕೂಡ ಒಂದು ಜೀವ. ನಾವೇನು ಜೀವಲ್ಲ, ಆದರೆ ಜೀವಿಸುವುದರ ಅಪೇಕ್ಷೆಯಿಂದ ನಾವು ಜೀವ ಜೀವಿಸ್ತೇವೆ, ಆದ್ದರಿಂದ ಜೀವ. ಆದರೆ ನಾವು ಏನು ಅಂತಂದ್ರೆ ನಾವು ಒಂದು ಆತ್ಮತತ್ವ. ಎಂಥ ಆತ್ಮತತ್ವ ಅಂತಂದ್ರೆ ಶುದ್ಧ ಆತ್ಮತತ್ವ. ಈ ಶುದ್ಧ ಆತ್ಮತತ್ವ ಇದೇ ಜೀವಿಯಲ್ಲಿ ಇದೆ. ಈ ಜೀವದ್ರವ್ಯ ಅಶುದ್ಧ ಭಾವ ಪ್ರಾಣಗಳಿಂದ ಮತ್ತು ಅಶುದ್ಧ ವ್ಯವಹಾರ ದ್ರವ್ಯ ಪ್ರಾಣಗಳಿಂದ ಮುಕ್ತಾಯಿತು ಅಂತಂದ್ರೆ ಶುದ್ಧ ಪ್ರಾಣಗಳನ್ನು ಧಾರಣೆ ಮಾಡಿಕೊಂಡು ನಿಜವಾದ ಶುದ್ಧ ಆತ್ಮ ತತ್ವದ ಕಡೆಗೆ ಹೊರಳಿ ಬಂತು. ನಾವು ಶುದ್ಧ ಆತ್ಮ ತತ್ವವನ್ನು ಹೊಂದಿದವರು ನಿಶ್ಚಯದಿಂದ. ವ್ಯವಹಾರದಿಂದ ಸಂಸಾರಿಗಳು, ವ್ಯವಹಾರದಿಂದ ಭಾವ ಪ್ರಾಣವುಳ್ಳವರು, ವ್ಯವಹಾರದಿಂದ ಅಶುದ್ಧ ಭಾವ ಪ್ರಾಣವುಳ್ಳವರು, ವ್ಯವಹಾರದಿಂದ ಎಂಥ ವ್ಯವಹಾರ, ಅಶುದ್ಧ ನಿಶ್ಚಯ ನಯದಿಂದ ಅಶುದ್ಧ ಭಾವ ಪ್ರಾಣಗಳನ್ನು ಹೊಂದಿದವರು ಮತ್ತು ಶುದ್ಧ ನಿಶ್ಚಯ ನಯದಿಂದ ಶುದ್ಧ ಭಾವ ಪ್ರಾಣಗಳನ್ನು ಹೊಂದಿದವರು ಮತ್ತು ವ್ಯವಹಾರದಿಂದ ದ್ರವ್ಯ ಪ್ರಾಣಗಳನ್ನು ಹೊಂದಿದವರು. ದ್ರವ್ಯ ಪ್ರಾಣಗಳು 10 ಯಾವ್ಯಾವು? 5 ಇಂದ್ರಿಯ ಪ್ರಾಣಗಳು, ಸ್ಪರ್ಶನೇಂದ್ರಿಯ ಪ್ರಾಣ, ರಸನೇಂದ್ರಿಯ ಪ್ರಾಣ, ಘ್ರಾಣೇಂದ್ರಿಯ ಪ್ರಾಣ, ಚಕ್ಷು ಇಂದ್ರಿಯ ಪ್ರಾಣ, ಕರ್ಣೇಂದ್ರಿಯ ಪ್ರಾಣ, ಆಮೇಲೆ ಮನವು ಕೂಡ ಇದೆ. ಅದು ಪ್ರಾಣದಲ್ಲಿ ಇಲ್ಲ, ಆದರೆ ಬಲದಲ್ಲಿದೆ. ಮನೋಬಲ ಪ್ರಾಣ, ವಚನಬಲ ಪ್ರಾಣ, ಕಾಯಬಲ ಪ್ರಾಣ ಮತ್ತು ಶ್ವಾಸೋಶ್ವಾಸ ಪ್ರಾಣ ಒಂದು, ಆಮೇಲೆ ಜೀವಿಸಲಿಕ್ಕೆ ಆಯು ಪ್ರಾಣ ಒಂದು, ಆಯುಕರ್ಮ. ಆಯುಕರ್ಮದ ಕಾರಣದಿಂದ ನಾವು ಜೀವಿಸುತ್ತೇವೆ. ಇವು 10 ಪ್ರಾಣ, ಈ 10 ಪ್ರಾಣಗಳಿಗೆ ವ್ಯವಹಾರ ಪ್ರಾಣ ಅಂತಂದಿದ್ದಾರೆ. ಇವು ವ್ಯವಹಾರ ಪ್ರಾಣಗಳು, ಇವು ದ್ರವ್ಯ ಪ್ರಾಣಗಳು. ಭಾವಪ್ರಾಣ, ದ್ರವ್ಯ ಪ್ರಾಣ. ದ್ರವ್ಯ ಪ್ರಾಣಗಳು ಶರೀರಕ್ಕೆ ಸಂಬಂಧಪಡುವಂತಹ ಪ್ರಾಣಗಳು ಇವೆ ಮತ್ತು ಆಯು ಪ್ರಾಣವು ಕೂಡ ಆಯು ಕರ್ಮದ ಉದಯದಿಂದ ಇರುವ ಕಾರಣ ಅದು ಕೂಡ ಪುದ್ಗಲ ಕರ್ಮದ ಉದಯದಲ್ಲಿದೆ. ಆದ್ದರಿಂದ ವ್ಯವಹಾರ. ಮನೋಬಲ್ ಪ್ರಾಣ ಇದು ಕೂಡ ಕರ್ಮದ ಉದಯದ ಕಾರಣದಿಂದ ಸಿಕ್ಕಿರುವಂತಹ ಪ್ರಾಣ. ವಚನಬಲ ಪ್ರಾಣ, ವಚನವೂ ಕೂಡ ವಚನ ಬಲ, ಮಾತನಾಡುವ ಶಕ್ತಿ, ಮಾತನಾಡುವ ಕ್ಷಯೋಪಶಮಿಕ ಅವಸ್ಥೆ, ಜೀವಿಯ ಅವಸ್ಥೆ, ಇದು ಕೂಡ ವ್ಯವಹಾರ ಪ್ರಾಣ. ಯಾಕೆಂದ್ರೆ ಪುದ್ಗಲಕ್ಕೆ ಸಂಬಂಧಪಡುವಂತಹ ವಿಷಯ. ಇಂಥ ದ್ರವ್ಯ ಪ್ರಾಣ ಮತ್ತು ಭಾವ ಪ್ರಾಣಗಳನ್ನು ಹೊಂದಿರುವ ಜೀವಕ್ಕೆ ಸಂಸಾರಿ ಜೀವ ಮತ್ತು ಈ ಪ್ರಾಣಗಳಿಂದ, ಅಶುದ್ಧ ಭಾವ ಪ್ರಾಣಗಳಿಂದ ಮತ್ತು ದ್ರವ್ಯ ಪ್ರಾಣಗಳಿಂದ ರಹಿತವಾಗಿರುವಂತಹ ಜೀವಕ್ಕೆ ಯಾವ ಜೀವ ಅನ್ನೋದು? ಮುಕ್ತ ಜೀವ. ಮುಕ್ತ ಜೀವಾತ್ಮನಲ್ಲಿ ಆತ್ಮತತ್ವ ಇದೆ, ವಿಶುದ್ಧ ಆತ್ಮತತ್ವ. ಆತ್ಮ ಅಂದರೆ ನಾನು, ಜೀವ ಅಂದರೆ ಪರ. ಜೀವ ಅಂದರೆ ಯಾವುದು ಜೀವಿಸುತ್ತದೆಯೋ ಅದು ಜೀವ. ಯಾವುದು ಭಾವಪ್ರಾಣ ಮತ್ತು ದ್ರವ್ಯ ಪ್ರಾಣಗಳಿಂದ ಜೀವಿಸುತ್ತದೆಯೋ ಅದು ಜೀವ. ಯಾವುದರಲ್ಲಿ ಜೀವನವಿದೆಯೋ ಅದು ಜೀವ. ಇನ್ನು ಜೀವದಲ್ಲಿಯೂ ಕೂಡ ಶುದ್ಧ ಜೀವ, ಅಶುದ್ಧ ಜೀವ ಅಂತ ಅನ್ನಬಹುದು. ಶುದ್ಧ ಜೀವನೂ ಇದೆ, ಆದರೆ ಶುದ್ಧ ಜೀವ ಅಂದ್ರೇನೆ ಆತ್ಮ. ಯಾವುದು ತನ್ನ ದ್ರವ್ಯಗುಣ ಪರ್ಯಾಯಗಳಿಂದ ಅತಿಸುವುದೋ, ಪರಿಣಮಿಸುವುದೋ, ಗತಿಸುವುದೋ, ನಿರಂತರವಾಗಿ ಪರಿವರ್ತನೆಗೊಳ್ಳುವುದೋ ಅದಕ್ಕೆ ಆತ್ಮ ಎನ್ನಬೇಕು. ಅತತಿ ಗಚ್ಚತಿ ಇತಿ ಆತ್ಮ. ಅತತಿ ಗಚ್ಚತಿ ಪರಿಣಮತಿ ಇತಿ ಆತ್ಮ. ಜೀವತಿ ಜೀವಿಷ್ಯತಿ ಜೀವಿತ ಪೂರ್ವೋ ವಾ ಇತಿ ಜೀವ. ಯಾವುದು ಜೀವಿಸುತ್ತೋ, ಜೀವಿಸುತ್ತಿದೆಯೋ, ಜೀವಿಸುವುದೋ ಭವಿಷ್ಯದಲ್ಲಿ ಅದಕ್ಕೆ ಜೀವ ಎನ್ನುವರು. ಜೀವಿಸುತ್ತು, ಜೀವಿಸ್ತಾ ಇದೆ, ಜೀವಿಸುವ ಶಕ್ತಿ ಅನಂತ ಕಾಲದವರೆಗೆ ಹೀಗೇನೆ ಉಳಿಯುವುದಿದೆ. ಯಾವುದೋ ಅದು ಜೀವ. ಇನ್ನು ಈ ತರದ ಜೀವನ, ಈ ತರದ ಒಂದು ಜೀವಿಸುವಂತಹ ಶಕ್ತಿ, ಅದು ಎರಡು ಪ್ರಕಾರದ್ದಿದೆ. ಸಂಸಾರದಲ್ಲಿರುವಂತಹ ಅವಸ್ಥೆಯಲ್ಲಿ, ಸಂಸಾರದಲ್ಲಿರುವಂತಹ ಅವಸ್ಥೆಯಲ್ಲಿ ಜೀವಿಗೆ ಜೀವಿಸುವ ಶಕ್ತಿ ಭಾವಪ್ರಾಣಗಳಿಂದ, ಅಶುದ್ಧ ಭಾವಪ್ರಾಣಗಳಿಂದ ಮತ್ತು ಅಶುದ್ಧ ದ್ರವ್ಯ ಪ್ರಾಣಗಳಿಂದ, ಅಶುದ್ಧ ಅನ್ನೋದೇನು ಬೇಕಾಗಿಲ್ಲ, ದ್ರವ್ಯ ಪ್ರಾಣಗಳಿಂದ ಜೀವಿಸುವಂತಹ ಶಕ್ತಿ ಇದೆ. ಆದ್ದರಿಂದ ಇದು ಜೀವ. ದ್ರವ್ಯಗಳೆಷ್ಟು? ಆರು. ಆರು ದ್ರವ್ಯಗಳಿಂದ ನಾವು ಬೆಂಡ್ ಮಾಡಿ ಕೂತ್ಕೊಳ್ಬೇಕು. ಅದರೊಳಗಿಂದ ಒಟ್ಟು ಒಂದು ಆತ್ಮತತ್ವವನ್ನೇ ಗ್ರಹಣ ಮಾಡಬೇಕು. ಆಚಾರ್ಯ ಪರಮೇಷ್ಠಿಗಳು ಎರಡಕ್ಕೂ ಬೆನ್ನು ಮಾಡಿ ಕೂತ್ಕೊಂಡಿದ್ದಾರೆ. ಆರು ದ್ರವ್ಯಗಳಿಗೆ, ಈ ಆರು ದ್ರವ್ಯಗಳಲ್ಲಿ ಕಲ್ಯಾಣ ಇಲ್ಲ, ಆತ್ಮತತ್ವದಲ್ಲಿ ಕಲ್ಯಾಣ ಇದೆ. ಶುದ್ಧ ಆತ್ಮತತ್ವದಲ್ಲಿ ಆತ್ಮ ಕಲ್ಯಾಣ ಇದೆ. ಅದನ್ನು ಸಾಧಿಸ್ತಾ ಇದ್ದಾರೆ. ಮೂರು ಅಧರ್ಮಗಳು, ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರಕ್ಕೆ ಬೆನ್ನು ಮಾಡಿ ಕೂತ್ಕೊಂಡಿದ್ದಾರೆ. ಆಮೇಲೆ ಮೂರಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಅವರ ಮುಂದೆ ರತ್ನತ್ರಯ ಇದೆ, ಹಿಂದೆ ಅಧರ್ಮ ಇದೆ, ಮುಂದೆ ಆತ್ಮತತ್ವ ಇದೆ, ಹಿಂಬದಿಯಲ್ಲಿ ಆರು ದ್ರವ್ಯಗಳಿವೆ. ಛತ್ತೀಸ್, ಮೂವತ್ತಾರು. ಛತ್ತೀಸ್ ಇರಬೇಕು. ನಾವು ವಿರೋಧಿಗಳಿರಬೇಕು, ವಿರೋಧ ಮಾಡಬೇಕು. ವಿರೋಧ ಮಾಡದೆ ಸುಖ ಇಲ್ಲ, ವಿರೋಧಿಸಿದಾಗ ಸುಖ. ಆರನ್ನು ವಿರೋಧಿಸಬೇಕು, ಮೂರನ್ನು ವಿರೋಧಿಸಬೇಕು. ಮೂರರಲ್ಲಿ ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರ, ಅಧರ್ಮವನ್ನು ವಿರೋಧಿಸಬೇಕು ಮತ್ತು ಆತ್ಮತತ್ವವನ್ನು ಬಿಟ್ಟು ಎಲ್ಲವನ್ನ ಹೇಯ ಅಂತ ತಿಳ್ಕೊಳ್ಬೇಕು. ಯಾವುದೂ ಉಪಾಧಿ ತತ್ವ ಇಲ್ಲ, ಯಾವುದೂ ಉಪಾಧಿ ದ್ರವ್ಯ ಇಲ್ಲ, ಒಂದು ಆತ್ಮದ್ರವ್ಯವನ್ನು ಬಿಟ್ಟು. ಅದಕ್ಕಾಗಿ ಛತ್ತೀಸ್ ಮೂಲ ಗುಣಗಳು. ಇಂಥ ಛತ್ತೀಸ ಮೂಲ ಗುಣಗಳನ್ನು ಹೊಂದಿರುವಂತಹ ಆಚಾರ್ಯ ಪರಮೇಷ್ಠಿಗಳೇ ಅವರು ನಿಜವಾದ ಆಚಾರ್ಯರು. ಅವರಲ್ಲಿ ಇರುವಂತಹ ಮೂವತ್ತಾರು ಮೂಲ ಗುಣಗಳ ಕಂಪ್ಲೀಟ್ ಹೆಸರುಗಳು ಅಂತಂದ್ರೆ 12 ತಪಗಳು. ಎಷ್ಟು ತಪಗಳನ್ನು ಪಾಲಿಸಬೇಕು? ಆಚಾರ್ಯ ಪರಮೇಶ್ವರಗಳು 12 ಪ್ರಕಾರದ ತಪಸ್ಸನ್ನು ಆಚರಿಸಬೇಕು. 10 ಧರ್ಮಗಳನ್ನು ಧಾರಣೆ ಮಾಡಿರಲೇಬೇಕು. ಈ 10 ಧರ್ಮಗಳಂತೂ ಮುನಿ ಅವಸ್ಥೆಯಲ್ಲೂ ಕೂಡ ಇವೆ, ಉಪಾಧ್ಯಾಯ ಅವಸ್ಥೆಯಲ್ಲೂ ಕೂಡ ಇವೆ. ಆದರೆ ಆಚಾರ್ಯ ಪರಮೇಷ್ಠಿಗಳಿಗೆ ಇವುಗಳನ್ನು ಮೂಲ ಗುಣ ಅಂತ ಯಾಕೆ ಹೇಳಿದರು ಅಂದರೆ, ಸಾಧು ಪರಮೇಷ್ಠಿಗಳಕ್ಕಿಂತಲೂ ಮಂದ ಕಷಾಯವುಳ್ಳವರು, ಕಷಾಯ ವಿಜಯಿಗಳು, ವೀತರಾಗತ್ವ ಸಾಧು ಪರಮೇಷ್ಠಿಗಳಕ್ಕಿಂತ ಹೆಚ್ಚಿಗೆ ಕಾರ್ಯರೂಪದಲ್ಲಿರಬೇಕು. ಆಚಾರ್ಯ ಪರಮೇಷ್ಠಿ ವೀತರಾಗಿ ಆಗಿರಬೇಕು, ಆಚಾರ್ಯ ಪರಮೇಷ್ಠಿ ಪಕ್ಷಪಾತಿಯಾಗಿರಬಾರದು. ಪಕ್ಷಪಾತ ಇತ್ತು ಅಂತಂದ್ರೆ ರಾಗ ಬಂತು. ಆಚಾರ್ಯ ಪರಮೇಷ್ಠಿಗಳು ಪಕ್ಷಪಾತಿ ಅಲ್ಲ. ಸಂಘದ ಶಿಷ್ಯರಲ್ಲಿ ಅವರು ಒಳ್ಳೆಯವರು, ಇವರು ಹಿಂಗ ಅವರು ಹಂಗ ಪಕ್ಷಪಾತಿ ಇರಲ್ಲ. ಸಮಾನವಾದ ಆತ್ಮಕಲ್ಯಾಣದ ದಾರಿಯನ್ನು ಎಲ್ಲರಿಗೂ ಸಮಾನವಾಗಿ ತೋರಿಸುವಂಥವರು, ಅವರವರ ಶಕ್ತಿಗೆ ತಕ್ಕಂತೆ, ಅವರ ಶಕ್ತಿಯನ್ನು ನೋಡಿ, ಸಾಮರ್ಥ್ಯವನ್ನು ನೋಡಿ ಅವರಿಗೆ ಮೋಕ್ಷ ಮಾರ್ಗದ ದಾರಿಯನ್ನು ಹೇಳಿಕೊಡುವವರು, ಅವರ ಕಲ್ಯಾಣವನ್ನು ಮಾಡುವವರು, ಅವರಿಗೆ ದೀಕ್ಷೆ ಕೊಡುವವರು, ಅವರಿಗೆ ಪ್ರಾಯಶ್ಚಿತ್ತ ಕೊಡುವವರು, ಅವರ ರತ್ನತ್ರಯವನ್ನು ಕಾಪಾಡುವವರು, ರತ್ನತ್ರಯದಲ್ಲಿ ದೋಷ ಉಂಟಾದಾಗ ಅದನ್ನು ದೂರುಗೊಳಿಸುವವರು, ಶಿಷ್ಯರ ಕಲ್ಯಾಣ ಮಾಡುವಂತಹ ಪರಮಿಷ್ಠಿಗಳ, ಶಿಷ್ಯರ ಕಲ್ಯಾಣವನ್ನು ಮಾಡತಕ್ಕಂತಹ ಪರಮಿಷ್ಠಿಗಳಲ್ಲಿಯ ಹೊಣೆಗಾರಿಕೆ ಯಾರಿಗಿದೆ ಅಂತಂದರೆ ಕೇವಲ ಆಚಾರ್ಯ ಪರಮಿಷ್ಠಿಗಳಿಗೆ. ಬಹಳ ಜಿಮ್ಮೇದಾರಿ ಇರ್ತದೆ ಆಚಾರ್ಯ ಪರಮಿಷ್ಠಿಗಳಿಗೆ. ಅರ್ಹಂತರಕ್ಕಿಂತಲೂ ಹೆಚ್ಚಿನ ಜಿಮ್ಮೇದಾರಿ ಆಚಾರ್ಯ ಪರಮಿಷ್ಠಿಗಳಿಗಿದೆ. ನಂತರ ಉಪಾಧ್ಯಾಯ, ನಂತರ ಸಾಧು ಪರಮಿಷ್ಠಿಗಳಿಗೆ. ಜೈನ ಧರ್ಮದ ತೀರ್ಥ ನಿಜವಾಗಿ ನೋಡಿದರೆ ಯಾರಿಂದ ನಡೀತದೆ ಗೊತ್ತಾ? ಆಚಾರ್ಯ ಪರಮಿಷ್ಠಿಗಳಿಂದ ನಡೀತದೆ. ಸಮೋಷಣದಲ್ಲಿ ಗಣಧರರಿಂದ, ಗಣಧರ ನಂತರ ತೀರ್ಥಂಕರ ಅಭಾವದಲ್ಲಿ ಆಚಾರ್ಯರಿಂದ ನಡೀತದೆ. ಪಂಚಮ ಕಾಲದಲ್ಲಿ ಈಗಿನ ತೀರ್ಥಂಕರರು, ಚಲ್ತೆ ಫಿರ್ತೆ ತೀರ್ಥಂಕರ್ ಯಾರು ಅಂತಂದ್ರೆ ಆಚಾರ್ಯ ಪರಮೇಶ್ವರಿ. ಸಾಧು ಪರಮೇಶ್ವರಿಗಳು ಅವರ ಧರ್ಮ ಸಭೆಯ ಗಣಧರಲ್ಲ, ಉಪಾಧ್ಯಾಯ ಪರಮೇಶ್ವರಿ ಗಣಧರ. ಸಾಧು ಪರಮೇಶ್ವರಿಗಳು ಅವರ ಧರ್ಮಸಭೆಯಲ್ಲಿ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳತಕ್ಕಂತ ಆತ್ಮಾರ್ಥಿ ಕಲ್ಯಾಣಾರ್ಥಿಗಳು. ಪಂಚಮ ಕಾಲದಲ್ಲಿ, ಷಷ್ಠಮ ಕಾಲದಲ್ಲಿ ಯಾರೂ ಇಲ್ಲ, ಮಂದಿರ ಇಲ್ಲ, ಮೂರ್ತಿ ಇಲ್ಲ, ಶಾಸ್ತ್ರ ಇಲ್ಲ, ಏನೇನಿಲ್ಲ, ಖಾಲಿ ಸುನ್ಸಾನ್ ರೇಗಿಸ್ತಾನ್ ವನ ವನ ಪ್ರದೇಶ. ಎಲ್ಲಿಂದ ಎಲ್ಲಿ ತನಕ ನೋಡ್ತೀರಿ ನೋಡ್ರಿ, ಒಬ್ರು ಕೂಡ ಸರಿಯಾಗಿಲ್ಲ. ಮನುಷ್ಯರಿದ್ದಾರೆ, ಆದರೆ ಮನುಷ್ಯರು ಯಾರೂ ಸರಿಯಾಗಿಲ್ಲ. ಎಲ್ಲರ ಗುಣಸ್ಥಾನ ಒಂದೇ ಗುಣಸ್ಥಾನ. ಮ್ಲೇಚ್ಛ ಖಂಡದಲ್ಲಿ ಯಾವ ತರ, ಅಲ್ಲಿ ಒಬ್ಬರಿಗೂ ಕೂಡ ನಾಲ್ಕನೇ ಗುಣಸ್ಥಾನ ಇರಲಿಲ್ಲ. ತಿರ್ಯಂಚಿ ಆಗಲಿ ಅಥವಾ ಮನುಷ್ಯರಿಗಾಗಲಿ, ಮ್ಲೇಚ್ಛ ಖಂಡಗಳಲ್ಲಿ ಐದು ಮ್ಲೇಚ್ಛ ಖಂಡಗಳು, ಅದರಲ್ಲಿ ಯಾವ ತರ ಒಂದನೇ ಗುಣಸ್ಥಾನ ಇರ್ತದೆ ಅದೇ ತರ ಈ ಆರ್ಯಖಂಡದಲ್ಲೂ ಕೂಡ ಆ ಒಂದು ಕಾಲದಲ್ಲಿ, ಆರನೇ ಕಾಲದಲ್ಲಿ ಒಂದೇ ಗುಣಸ್ಥಾನ. ಒಂದನೇ ಕಾಲದಲ್ಲಿ ನಾಲ್ಕು ಗುಣಸ್ಥಾನಗಳಿರ್ತವೆ, ಎರಡನೇ ಕಾಲದಲ್ಲಿ ನಾಲ್ಕು, ಮೂರನೇ ಕಾಲದಲ್ಲಿಯೂ ನಾಲ್ಕು. ಯಾಕೆಂದ್ರೆ ಇದು ಭೋಗಭೂಮಿಯ ಕಾಲ. ನಾಲ್ಕನೇ ಕಾಲದಲ್ಲಿ ಒಂದರಿಂದ ಹದಿನಾಲ್ಕು ಗುಣಸ್ಥಾನಗಳು, ಯಾಕೆಂದ್ರೆ ಮೋಕ್ಷಕ್ಕೆ ಹೋಗ್ತಕ್ಕಂತ ಮನುಷ್ಯರು ಕೂಡ ಇದ್ದಿರ್ತಾರೆ. ಐದನೇ ಕಾಲದಲ್ಲಿ ಒಂದರಿಂದ ಏಳು, ಏಳು ಗುಣಸ್ಥಾನಗಳಾಗಬಹುದು. ಏಳಕ್ಕಿಂತ ಹೆಚ್ಚು ಯಾಕಿಲ್ಲ? ಸಂವಹನನಿಲ್ಲ. ನಾಲ್ಕನೇ ಐದನೇ ಮತ್ತು ಆರನೇ ಸಂವಹನ ಸಿಗುವುದರಿಂದ ಹೆಚ್ಚಿನ ಗುಣಸ್ಥಾನಗಳು ಇಲ್ಲ. ಆರನೇ ಗುಣಸ್ಥಾನದಿಂದ ಏಳನೇ ಗುಣಸ್ಥಾನ ತನಕ ಹೋಗಬಹುದಂತಂದ್ರೆ ಆರನೇ ಸಂವಹನದವರು ಕೂಡ ದಿಗಂಬರ ಮುನಿ ದೀಕ್ಷೆಯನ್ನು ತಗೋಬಹುದು. ಐದನೇ ಸಂವಹನದವರು ಕೂಡ ದಿಗಂಬರ ಮುನಿಯನ್ ಅವಸ್ಥೆಯನ್ನು ಪಡೆಯಬಹುದು. ನಾಲ್ಕನೇ ಸಂವಹನದವರು ಅಂತೂ ಇದ್ದೇ ಇದ್ದಾರೆ. ಪಂಚಮ ಕಾಲದಲ್ಲಿ ಈ ಮೂರೂ ಸಂವಹನವುಳ್ಳವರು ದಿಗಂಬರ ದೀಕ್ಷೆಯನ್ನು ತಕ್ಕೊಂಡು ಏಳನೇ ಗುಣಸ್ಥಾನದಲ್ಲಿ ಪಂಡಿತ್ ಮರಣ ಮಾಡಿಕೊಂಡು ಆತ್ಮಕಲ್ಯಾಣ ಮಾಡ್ಕೋಬಹುದು. ಆದರೆ ನಾಲ್ಕನೇ ಕಾಲದಲ್ಲಿ ಹದಿನಾಲ್ಕು ಗುಣಸ್ಥಾನಗಳಿವೆ. ಚತುರ್ಥ ಕಾಲದಲ್ಲಿ ಒಂದನೇ ಸಹನನ ಎತ್ತು ಆರೂ ಸಹನಗಳು ಸಿಗ್ತಿದ್ದು ಅಲ್ಲ, ಸಹನಗಳೆಷ್ಟು? ಒಂದರಿಂದ ಆರು. ಅಂದಮೇಲೆ ಒಂದನೇ ಸಹನನ ಯಾರಿಗೆ ಸಿಗ್ತದೆ ಅವರೆಲ್ಲ ನಿಯಮದಿಂದ ಮೋಕ್ಷಕ್ಕೆ ಹೋಗ್ತಿದ್ರೇನು? ನರ್ಕಕ್ಕೂ ಹೋಗ್ತಿದ್ರು. ಆ ಸಹನದ ಸದುಪಯೋಗ ಮಾಡಿಕೊಂಡ್ರು ಅಂತಂದ್ರೆ ಮೋಕ್ಷ, ದುರುಪಯೋಗ ಮಾಡಿಕೊಂಡ್ರು ಅಂತಂದ್ರೆ ನರಕ. ಇನ್ನು ಅವಾಗಾದ್ರೂ ಸುಖ ಎಲ್ಲಿತಿ? ಈವಾಗ ಪಂಚಮ ಕಾಲದಲ್ಲಿ ಏಳು ಗುಣಸ್ಥಾನಗಳಾಗ್ತವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾಲ್ಕನೇ ಐದನೇ ಆರನೇ ಸಹನ ಇದ್ದವರು ಇವರೆಲ್ಲರೂ ದಿಗಂಬರ ಮುನಿ ಆಗಿ ಆಗ್ತಾರೆ ಅಂತ ಗ್ಯಾರಂಟಿ ಐತೆ? ಸದುಪಯೋಗ ಮಾಡಿಕೊಳ್ತಾರಂತ ಏನು ಗ್ಯಾರಂಟಿ ಐತೇನು? ಆದರೆ ಸದುಪಯೋಗ ಮಾಡಿಕೊಳ್ಳುವ ಉದ್ದೇಶದಿಂದ ನಾವು ಆರ್ಯಖಂಡದಲ್ಲಿ ಹುಟ್ಟಿದೀವೋ ಅಥವಾ ಇಲ್ಲ? ಆರ್ಯಖಂಡದಲ್ಲಿ ಜನ್ಮ ತಾಳೋದು ಅಂತಂದ್ರೆ ಜೀವಿಗೆ ಇದು ಯಾಕೆ ಸಿಕ್ತು? ಆರ್ಯಖಂಡ ಸಂಯಮಕ್ಕಾಗಿ ಸಿಕ್ಕಿದೆಯೋ ಅಥವಾ ಅಸಂಯಮದಲ್ಲಿನೇ ಕಾಲ ಕಳೆಯೋಕ್ಕಾಗಿ ಸಿಕ್ಕಿದೆ? ಅಸಂಯಮದಿಂದ ಕಾಲ ಕಳೆಯದಿತ್ತು, ಅದೇ ಉದ್ದೇಶದಿಂದ ಯಾವುದಾದ್ರೂ ಭೂಮಿ ಸಿಕ್ತು ಅಂತಂದ್ರೆ ಯಾವ್ದು ಸಿಗಬೇಕು? ಮಿಲೇಚ್ಛಖಂಡ ಸಿಗ್ತದೆ. ಅಸಂಯಮ ಬೇಕಾಗಿತ್ತು ಅಂತಂದ್ರೆ ಮಿಲೇಚ್ಛಖಂಡದಲ್ಲಿ ಹುಟ್ಟಬಹುದಾಗಿತ್ತಲ್ಲ. ದೀಕ್ಷಾ ತಗೊಳ್ಳೋದಿಲ್ಲ, ಆತ್ಮಕಲ್ಯಾಣ ಮಾಡ್ಕೊಳ್ಳೋದು ಇಲ್ಲ ಅಂತಂದ್ರೆ ಮಿಲೇಚ್ಛಖಂಡದಲ್ಲಿ ಹುಟ್ಟಬಹುದಾಗಿತ್ತಲ್ಲ. ಈ ಕಡೆ ಯಾಕೆ ಬಂದ್ರಿ ಮತ್ತೆ ಇಲ್ಲಿ ಬಂದು ಹಿಂಗೆ ಯಾಕೆ ಮಾಡ್ಕಿದ್ದೀರಿ? ಅಲ್ಲ, ಅಪರಾಧ ಇದೆಯಲ್ಲೋ. ಆರ್ಯಖಂಡದಲ್ಲಿ ಹುಟ್ಟಿ ಸಂಯಮದ ಬಗ್ಗೆ ವಿಕಲ್ಪ ಬರಲಿಲ್ಲ ಮನುಷ್ಯನಿಗೆ ಅಂತಂದ್ರೆ ಇದು ಆರ್ಯಖಂಡಕ್ಕೆ ಆ ಮನುಷ್ಯ ಭಾರೋ ಅಥವಾ ಭಾಗ್ಯವಂತೋ? ಆರ್ಯಖಂಡಕ್ಕೆ ನಾವು ಭಾರ. ಇಲ್ಲಿ ಬಂದಂತವರಿಗೆ ಸ್ವಲ್ಪ ಆದರೂ ಸಂಯಮಕ್ಕೆ ಟಚ್ ಮಾಡಬೇಕು, ಭೂಮಿಗೆ ಭಾರ ಆಗಬಾರ್ದು. ನಾವು ಎರಡು ಪ್ರತಿಮಾ ತಗೋಬೇಕ? ಎರಡು ಪ್ರತಿಮಾ ತಗೊಂಡ್ರನ ನಾವು ಆರ್ಯಖಂಡದ ಸನ್ಮಾನ ಮಾಡ್ತಾ ಇದ್ದೀವಿ. ಸಂಯಮ ತಗೊಳ್ಳಿಲ್ಲ ಅಂತಂದ್ರೆ ಆರ್ಯಖಂಡದಲ್ಲಿ ಹುಟ್ಟಿ ಆರ್ಯಖಂಡದಲ್ಲಿ ಭಾರಾಗಿ ಕೊನೆಗೆ ಮರಣ ಮಾಡ್ತೀವಿ ಅಂತಂದ್ರೆ ಆರ್ಯಖಂಡಕ್ಕೆ ಅಪಮಾನ ಮಾಡ್ತಾ ಇದ್ದೀವಿ ನಾವು. ಮ್ಲೇಚ್ಛಖಂಡದಲ್ಲಿ ಯಾರು ಹುಟ್ಟುತ್ತಾರೆ ಗೊತ್ತಾ? ಯಾರು ಆರ್ಯಖಂಡದಲ್ಲಿ ಜನ್ಮ ತಾಳಿದ ನಂತರ ಸಂಯಮದ ಬಗ್ಗೆ ವಿಚಾರ ಮಾಡಲಿಲ್ಲ ಅವರಿಗೆ ತಪ್ಪಿನೂ ಮುಂದೆ ಆರ್ಯಖಂಡ ಶುಕುಲ. ಯಾಕಂದ್ರೆ ನಿಸರ್ಗನೂ ನಮಗೊಂದು ದಂಡ ಕೊಡ್ತದೆ, ದಂಡಿಸ್ತದೆ ನಮ್ಮನ್ನು ನಿಸರ್ಗ. ನಿಸರ್ಗ ಏನ್ ಮಾಡಿದೆ? ಪರೀಕ್ಷೆ ಮಾಡ್ತಾ ಇದೆ ನಮ್ಮನ್ನು, ನಮ್ಮ ಪರೀಕ್ಷೆಯನ್ನು ಮಾಡ್ತಾ ಇದೆ ಅದು. ಆರ್ಯಖಂಡ ಕೊಟ್ಟು ನೋಡೋಣ, ಎರಡು ಸಲ ಕೊಟ್ಟು ನೋಡೋಣ, ಎಂಟು ಸಲ ಕೊಟ್ಟು ನೋಡೋಣ. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಎಂಟು ಸಲ ಕೊಟ್ಟು ಎಂಟು ಸಲ ಕ್ಷಮ ಮಾಡೋಣ. ಮತ್ತೆ ಎಂಟನೇ ಸಲನೂ ಆರ್ಯಖಂಡದ ಸದುಪಯೋಗ ಮಾಡಿಕೊಳ್ಳಲಿಲ್ಲ ಅಂತಂದ್ರೆ ಏನ್ ಮಾಡೋಣ? ನಿಸರ್ಗ ದಂಡ ಕೊಟ್ಬಿಡ್ತದೆ. ಎಲ್ಲಿಂದ ಬಂದಿದೆಯಲ್ಲ, ವಾಪಸ್ ಅಲ್ಲಿ ಹೋಗು, ಗೆಟ್ ಔಟ್. ಎಂಟು ಸಲ ತಪ್ಪು ಮಾಡಿದಿ ನೀನು. ಪರೀಕ್ಷಾ ಸಲುವಾಗಿ ಪೇಪರ್ ಕೊಟ್ಟು ಸರಿಯಾಗಿ ಬರಿ ಅಂತ ಹೇಳಿದ್ರೆ ಬರೀಕಾಗಲಿಲ್ಲ, ಗೆಟ್ ಔಟ್. ಆಮೇಲೆ ತಲೆ ತಗ್ಗಿಸ್ಕೊಂಡು ಹಾ ಹೋಗ್ತೇನೆ. ಹೋಗಲೇಬೇಕು. ಎಲ್ಲಿ ಹೋಗಬೇಕು? ನಿಗೋದ ನಮ್ಮ ನಮ್ಮ ತವರ ಮನೆಗೆ ನಾವು ಹೋಗ. ಸ್ಥಾಯಿ ತವರ ಮನೆ ನಮ್ಮದು, ಅನಾದಿ ಕಾಲದ ಹಿಂದೆ ಸಿಕ್ಕಿರುವಂತಹ ತವರ ಮನೆ, ಅಲ್ಲಿಗೆ ಹೋಗಬೇಕು. ಆರ್ಯಖಂಡದಲ್ಲಿ ಜನ್ಮ ತಾಳಿದ್ದೇವೆ. ಆರ್ಯಖಂಡದ ಅವಮಾನ ಆಗದ ಹಾಗೆ ನಡ್ಕೊಳ್ಳೋಣ. ಮತ್ತೊಮ್ಮೆ ಸಿಗಲಿ ಅನ್ನತಕ್ಕಂಥದ್ದನ್ನ ನಾವು ಇದಕ್ಕೆ ಸ್ವಾಗತಿಸೋಣ. ಹೇ ಆರಿಖಂಡ, ಮತ್ತೊಮ್ಮೆ ನಾವು ಇಲ್ಲಿ ಹುಟ್ಟಿ ಬಂದು ಇನ್ನಿಷ್ಟು ಹೆಚ್ಚಿನ ಗುಣಸ್ಥಾನಗಳನ್ನು ಪಡೆದು ನಿನ್ನ ಮೇಲೆ ಹುಟ್ಟಿ ನಿನ್ನ ಹೆಸರನ್ನು ಮಾಡಿ ನಾವು ಹೆಸರನ್ನು ಗಳಿಸೋಣ. ಆರ್ಯಖಂಡದ ಹೆಸರು ಗಳಿಸೋರು ಅಥವಾ ಅವಮಾನ ಮಾಡಿ ಹೋಗೋರು? ಜಲ್ದಿ ತಯಾರಾಗ್ರಿ, ಪ್ರಮಾದ ಮಾಡಬೇಡ್ರಿ. ಐದನೇ ಗುಣಸ್ಥಾನಕ್ಕಾದರೂ ಹೆಜ್ಜೆ ಇಡಬೇಕು. ಕರ್ಮ ಭೂಮಿಗಳಲ್ಲಿ ಮಾತ್ರ ಐದನೇ ಗುಣಸ್ಥಾನ ಇದೆ, ಭೋಭೂಮಿಯಲ್ಲಿಲ್ಲ, ಸ್ವರ್ಗದಲ್ಲಿಲ್ಲ, ನರಕದಲ್ಲಿಲ್ಲ, ಮ್ಲೇಚ್ಛಖಂಡಗಳಲ್ಲಿಲ್ಲ, ಕುಭೋಗ ಭೂಮಿಗಳಲ್ಲಿಲ್ಲ, ಇನ್ಯಾವುದು ಉಳಿತು? ಇಷ್ಟೇ ಭೂಮಿಗಳಿವೆ. ಕರ್ಮಭೂಮಿಯಲ್ಲಿ ಹುಟ್ಟಿದ್ದೇವೆ. ಕರ್ಮಭೂಮಿಯಲ್ಲಿ ಹುಟ್ಟಿದ ನಂತರ ನಮಗೆ ಯಾವ ಕರ್ಮವನ್ನು ಮಾಡಲಿಕ್ಕೆ ಹೇಳಿದ್ದಾರೆ? ಸಂಯಮ ಕರ್ಮ, ಉತ್ಕೃಷ್ಟ ಕರ್ಮ, ಕಲ್ಯಾಣಕಾರಿ ಕರ್ಮ, ಕಲ್ಯಾಣಕಾರಿ ಕೆಲಸ ಕಾರ್ಯ, ಇದನ್ನು ಮಾಡಬೇಕು. ಇದನ್ನು ಮಾಡಬೇಕು ಅಂತಂದ್ರೆ ಒಂದೇ ಪ್ರತಿಮಾ ಆದರೂ ತಗೋಬೇಕ. ಎಷ್ಟು ಮಹತ್ವ ಇದೆ ನೋಡ್ರಿ ಇದಕ್ಕೆ ಕರ್ಮಭೂಮಿಗೆ. ಕರ್ಮಭೂಮಿ ಯಾರಿಗೆ ಸಿಗ್ತದೆ ಗೊತ್ತಾ? ಯಾರು ಪರೀಕ್ಷಾ ಕೂತ್ಕೊಳ್ಳಿಕ್ಕೆ ತಯಾರಿದ್ದಾರೆ ಅವರಿಗೆ ಸಿಗ್ತದೆ. ಕರ್ಮಭೂಮಿ ಸಿಕ್ತು, ಕೈಯೊಳಗೆ ಪೇಪರ್ ಬಂತು, ಪೇಪರ್ ಬಂದ ನಂತರ ಏನು ಬರೀಲಿಲ್ಲ, ಖಾಲಿ ಕೊಟ್ಟು ಹೋಗ್ತೇವೆ ಅಂತಂದ್ರೆ ಇದು ಕರ್ಮ ಭೂಮಿಯ ಅವಮಾನ. ಅದಕ್ಕೆ ಮಲ್ಲಾಪಾತ್ರ ಭಾಯಿ, ನಶೀಕ್ನಾಗ ಹೇಳೋದು, ಡೈಲಿ ನೀರು ತರೋದು, ಅಡಿಗೆ ಮಾಡೋದು, ಶುದ್ಧ ಊಟ ಮಾಡುವುದನ್ನು ಮೊದಲು ಕಲಿಯೋದು, ಜೀವಾಣುಗಳನ್ನು ರಕ್ಷಣೆ ಮಾಡುವುದೇ ಅಣುವ್ರತ. ಇದನ್ನು ನಾವು ಕರ್ಮಭೂಮಿಯಲ್ಲಿ ಮಾತ್ರ ಮಾಡಬಹುದು, ಭೋಗಭೂಮಿಯಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ವಿವೇಕ ಇಲ್ಲ, ಜೀವ ದಯಾ ಇಲ್ಲ, ಜೀವ ಅಂದರೆ ಏನು ಗೊತ್ತೇ ಇಲ್ಲ, ಆರು ದ್ರವ್ಯಗಳಂದ್ರೆ ಏನು ಗೊತ್ತಿಲ್ಲ, ಜೀವ ಅಜೀವದ ವ್ಯತ್ಯಾಸ ಗೊತ್ತಿಲ್ಲ, ಪಾಪ ಪುಣ್ಯ ಅನ್ನೋದು ಗೊತ್ತಿಲ್ಲ, ಜೀವಗಳಿಗೆ ದುಃಖ ಇದೆ ಅನ್ನೋದು ಗೊತ್ತಿಲ್ಲ, ಸುಖ ಇದೆ ಅನ್ನೋದು ಗೊತ್ತಿಲ್ಲ. ಮ್ಲೇಚ್ಛಖಂಡದಲ್ಲಿ ಹುಟ್ಟಿದರೆ ಏನು ಪ್ರಯೋಜನ? ಭೌತಿಕ ಸುಖ ಸಿಗಬಹುದು, ಶಾರೀರಿಕ ಸುಖವನ್ನು ಅನುಭವಿಸಬಹುದು, ಶಾರೀರಿಕ ಸುಖಕ್ಕಾಗಿನೇ ದುಡಿಯಬಹುದು, ಅದು ಕೂಡ ಕರ್ಮಭೂಮಿ. ಆದರೆ ಅದು ಆರ್ಯರ ಕರ್ಮಭೂಮಿ ಅಲ್ಲ, ಮ್ಲೇಚ್ಛರ ಕರ್ಮಭೂಮಿ, ಇದು ಆರ್ಯರ ಕರ್ಮಭೂಮಿ. ಆರ್ಯರ ಕರ್ಮಭೂಮಿಯಲ್ಲಿ ಹುಟ್ಟಿ ಆರ್ಯರಂತಹ ಕೆಲಸವನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಮ್ಲೇಚ್ಛಖಂಡದಲ್ಲಿ ಜನ್ಮ ತಾಳ್ತೇವೆ. ಮ್ಲೇಚ್ಛಖಂಡದ ಶರೀರ ಸಿಗ್ತದೆ. ಇನ್ನು ಈ ಎಂಟು ಭಾವಗಳನ್ನೇನು ಹೇಳಿದಾರಲ್ಲ, ಆರ್ಯಖಂಡದ ಮನುಷ್ಯನಾಗಿ ಜನ್ಮ ತಾಳಿದ್ರೆ ಅದೊಂದು ಹೋಯ್ತು. ಆಮೇಲೆ ಮ್ಲೇಚ್ಛಖಂಡದಲ್ಲಿ ಮನುಷ್ಯ ಯಾವಾಗ ಹುಡ್ತಾನೆ ಅಂತಂದ್ರೆ ಆರ್ಯಖಂಡದಲ್ಲಿ ಜನ್ಮ ತಾಳಿದಾಗ, ಆರ್ಯರಂತಹ ಕೆಲಸ ಮಾಡಲಿಲ್ಲ ಅಂತಂದ್ರೆ, ಇದರ ಬಗ್ಗೆ ಅನುರಾಗ, ಇದರ ಬಗ್ಗೆ ಪ್ರೀತಿಯನ್ನ ತಾಳಲಿಲ್ಲ ಅಂತಂದ್ರೆ ಇದು ದ್ವೇಷ ಇದ್ದಂಗಾಯ್ತು. ದ್ವೇಷ ಇತ್ತು ಅಂತಂದ್ರೆ ಮ್ಲೇಚ್ಛಖಂಡದಲ್ಲಿ ಹುಟ್ಟುತ್ತಾನೆ, ಅಲ್ಲಿ ಹೋಗು, ಅದರ ಬಗ್ಗೆ ಪ್ರೀತಿ ಇದೆ, ಶರೀರ ಮತ್ತು ಶರೀರದ ಭೋಗಗಳೇ ಬೇಕು ಅಂತಂದ್ರೆ ಅಲ್ಲಿ ಹೋಗು, ಅಲ್ಲಿ ಮನುಷ್ಯ ಪರ್ಯಾಯ ಸಿಕ್ತು, ಅದು ಕರ್ಮಭೂಮಿ. ಆದರೆ ಅದು ಮ್ಲೇಚ್ಛರ ಕರ್ಮಭೂಮಿ. ಒಂದು ಮನುಷ್ಯ ಭಾವ ಹೋಯ್ತಲ್ಲ, ಒಂದು ಮನುಷ್ಯ ಭಾವ ಮ್ಲೇಚ್ಛಖಂಡದಲ್ಲಿ ಹೋಯಿತು. ಇನ್ನೊಂದು ಆರಿಖಂಡದಲ್ಲಿ ಹೋಯಿತು. ಯಾಕೆ ಇಲ್ಲಿ ಕಲ್ಯಾಣ ಮಾಡಿಕೊಳ್ಳಲಿಲ್ಲ. ಆಮೇಲೆ ಅಲ್ಲೇ ಅಲ್ಲೇ ಏಳು ಭಾವ ಪಡ್ಕೊಂಡು ಮ್ಲೇಚ್ಖಂಡದಲ್ಲಿ ತೆಗೆದು ಅಂತಂದ್ರೆ ಮುಗೀತು. ಮತ್ತೊಮ್ಮೆ ಹೋಗು. ಎಲ್ಲಿ ಹೋಗು? ತವ್ರ ಮನೆಗೆ ಹೋಗು. ಈ ತರ ಸಂಸಾರಿ ಜೀವ ಚತುರ್ಗತಿಗಳಲ್ಲಿ 84 ಲಕ್ಷ ಯೋನಿಗಳಲ್ಲಿ ಯಾಕೆ ಸುತ್ತಾ ಇದ್ದಾನೆ ಅಂತಾರೆ, ತನ್ನ ಅಜ್ಞಾನದಿಂದ, ತನ್ನ ಅಪರಾಧದಿಂದ. ಅಪರಾಧಕ್ಕೆ ಕಾರಣ ಅಜ್ಞಾನ, ವಿಚಾರವಂತಿಕೆ ಇಲ್ಲ. ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂತಹ ವಿಶೇಷ ವಿಚಾರವಂತಿಕೆ ಇಲ್ಲದೇ ಇರುವ ಕಾರಣ ಎಷ್ಟೋ ಭವಗಳನ್ನು ಹಾಳು ಮಾಡಿದ್ದಾನೆ. ಎಷ್ಟೋ ಸಲ ನಿಗೋದಕ್ಕೆ ಹೋದ, ಎಷ್ಟೋ ಸಲ 8-8 ಭವಗಳನ್ನು ಪಡ್ಕೊಂಡ, ಆದರೆ ಆ 8 ಭವಗಳಲ್ಲಿ ಕಲ್ಯಾಣ ಮಾಡಿಕೊಳ್ಳಲಿಲ್ಲ. ಆಚಾರ್ಯ ಪರಮೇಷ್ಠಿಗಳು 12 ತಪಗಳನ್ನು ಆಚರಿಸುವಂಥವರು, 10 ಧರ್ಮಗಳನ್ನು ಪಾಲಿಸುವಂಥವರು, ಪಂಚಾಚಾರಗಳಲ್ಲಿ ತೊಡಗಿದವರು, 6 ಅವಶ್ಯಕ ಕ್ರಿಯೆಗಳನ್ನು ಪಾಲಿಸುವವರು, 3 ಗುಪ್ತಿಗಳನ್ನು ಹೊಂದಿದವರು. ಇವು 36 ಮೂಲ ಗುಣಗಳು ಆಚಾರ್ಯ ಪರಮೇಷ್ಠಿಗಳಿಗೆ ಇರುವ ಕಾರಣ ಈ ಗುಣಗಳಿಂದಲೇ ಅವರಿಗೆ ಆಚಾರ್ಯ ಪರಮೇಷ್ಠಿ ಅಂತ ಕರೀತಾರೆ. ಇನ್ನು ಅವರ ಆ ಗುಣಗಳನ್ನು ವಿವರವಾಗಿ ಪ್ರಶ್ನೋತ್ತರ ರೂಪದಲ್ಲಿ ಮುಂದೆ ಹೇಳ್ತಾರೆ. ತಪವೆಂದರೇನು? ಇದರ ಭೇದಗಳೆಷ್ಟು? ತಪ ಎಂದರೇನು? ಇದರಲ್ಲಿ ಭೇದಗಳೆಷ್ಟು? ಕರ್ಮಕ್ಷಯಕ್ಕಾಗಿ ತಪಿಸುವುದನ್ನು ತಪವೆನ್ನುತ್ತಾರೆ. ಇದರ 2 ಭೇದಗಳು, ಬಾಹ್ಯ ತಪ ಮತ್ತು ಅಂತರಂಗ ತಪ. ತಪದಲ್ಲಿ ಎಷ್ಟು ಭೇದಗಳು? 2, ಬಾಹ್ಯ ತಪ ಮತ್ತು ಅಂತರಂಗ ತಪ. ಈ 12 ಪ್ರಕಾರದ ತಪಗಳನ್ನು ಯಾಕೆ ಮಾಡಬೇಕು? ಕರ್ಮಗಳ ಕ್ಷಯಕ್ಕಾಗಿ ಮಾಡಬೇಕು. ಇವುಗಳನ್ನು ಏನು ಮಾಡಬೇಕು? ತಪ್ಪಿಸಬೇಕು. ಇವುಗಳನ್ನೇ ತಪ್ಪಿಸಬೇಕು ಅಂತಲ್ಲ, ತಪ್ಪಿಸಬೇಕು. ಇವುಗಳನ್ನು ತಪ್ಪಿಸಬೇಕು. ಇವುಗಳನ್ನು ತಪ್ಪಿಸಬೇಕು. ಏನು ವ್ಯತ್ಯಾಸ? ತಪ್ಪಿಸುವುದು ಅಪರಾಧ, ತಪ್ಪಿಸುವುದು ಗುಣ ಆಚಾರ. ಬಾಹ್ಯ ತಪವೆಂದರೇನು? ಇದರ ಭೇದಗಳೆಷ್ಟು? ಉತ್ತರ, ಹೊರಗಿನ ದ್ರವ್ಯಗಳ ಸಹಾಯದಿಂದ ಮಾಡಲಾಗುವ, ಇತರರಿಗೆ ಕಾಣುವ ಹಾಗೂ ಮಿಥ್ಯಾದೃಷ್ಟಿ ಜೀವಿಗಳಿಂದಲೂ ಮಾಡಲ್ಪಡುವುದನ್ನು ಬಾಹ್ಯ ತಪವೆನ್ನುತ್ತಾರೆ. ಇದರ 6 ಭೇದಗಳಿವೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಬಾಹ್ಯ ತಪ ಎಂದರೇನು? ಬಾಹ್ಯ ತಪದ ಸ್ವರೂಪ ನೋಡಿ ಯಾವ ತರ ಹೇಳಿದ್ರು. ಹೊರಗಿನ ದ್ರವ್ಯಗಳ ಸಹಾಯದಿಂದ. ಯಾವ ದ್ರವ್ಯಗಳ ಸಹಾಯದಿಂದ? ಹೊರಗಿನ ದ್ರವ್ಯಗಳ ಸಹಾಯದಿಂದ ಇದನ್ನು ಮಾಡಲಾಗುತ್ತದೆ. ಬಾಹ್ಯ ತಪಗಳನ್ನು ಹೊರಗಿನ ದ್ರವ್ಯದ ಸಹಾಯದಿಂದ ಮಾಡಲಾಗುತ್ತದೆ. ಹೇಗೆ? ಅನಶನ, ಉಣೋದರ, ವೃತ್ತಿಪರಿಸಂಖ್ಯಾನ, ರಸಪರಿತ್ಯಾಗ, ವಿವಿಕ್ತ ಶಯ್ಯಾಸನ ಮತ್ತು ಕಾಯಕ್ಲೇಶ. ಇವು ಬಾಹ್ಯ 6 ತಪಗಳು. ಬಾಹ್ಯದ 6 ತಪಗಳು. 6 ಅಂದರೆ ಛೇ, 6 ತಪಗಳು. ಈ ಆರು ತಪಗಳನ್ನ ಇವು ಬಾಹ್ಯ ಇರುವುದರಿಂದ ಬಾಹ್ಯದ ಸಹಯೋಗದಿಂದ ನಾವು ಮಾಡ್ತಿರ್ತೇವೆ. ಅನಶನ ಯಾವುದರ ಸಹಯೋಗ? ಅನಶನ ಮಾಡಬೇಕು ಅಂದರೆ ಉಪವಾಸ ಮಾಡಬೇಕು, ಆಹಾರವನ್ನು ತೆಗೆದುಕೊಳ್ಳದೇ ಇರುವುದು. ಆಹಾರ ಇದಕ್ಕೆ ಕಾರಣ ಮತ್ತು ಶರೀರ ಇದಕ್ಕೆ ಕಾರಣ. ಅನಶನ ತಪ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅನಶನ ತಪ ಎಷ್ಟು ಒಳ್ಳೆಯ ಅರ್ಥ. ಅಶನ ಅಂದರೆ ಆಹಾರ, ತಪೋ ಧರ್ಮ ದಿವಸ ಹೇಳಿತ್ತು. ಅಶನ ಅಂದ್ರೆ ಏನು? ಆಹಾರ. ಅನಶನ ಅಂದ್ರೆ ಏನು? ಆಹಾರ ಇಲ್ಲದೆ ಇರುವುದು. ಆಹಾರ ಇಲ್ಲದೆ ಇರುವುದು ಆ ದಿವಸ ನಾಲ್ಕೂ ಪ್ರಕಾರದ ಆಹಾರವನ್ನ ತ್ಯಾಗ ಮಾಡಿ ಆಹಾರ ಇಲ್ಲದೆ ಶರೀರವನ್ನ ಇಡುವುದು. ಇದು ಅನಶನ. ಈ ಅನಶನಕ್ಕೆ ಇನ್ನೊಂದು ಹೆಸರಿದೆ. ಏನು? ಉಪವಾಸ. ಹಿಂದೇನ್ ಮಾಡಿದಿರಿ ಅಂತ ಕೇಳಿದಾಗ ಅನಶನ್ ಮಾಡಿದಿರಿ ಅಂತ ಯಾರು ಹೇಳ್ತಾರು? ಉಪವಾಸ ಮಾಡಿದ್ದೇವೆ ಅಂತ ಹೇಳ್ತಾರೆ. ಹೇಳುವಾಗ ಉಪವಾಸ ಮಾಡಿದ್ದೇವೆ ಅಂತ ಹೇಳ್ತಾರು, ಮತ್ತು ಆತ್ಮನಲ್ಲಿ ಒಳಗೆ ನೋಡಿದರೆ ಉಪವಾಸ ಇಲ್ಲ, ಅನಶನ್ ಇದೆ. ಅನಶನ ಯಾವುದಕ್ಕಾಗಿದೆ ಅಂತಂದ್ರೆ ಉಪವಾಸದ ಸಿದ್ಧಿಗಾಗಿ ಅನಶನ ಇದೆ. ಅನಶನ ಕಾರಣ, ಉಪವಾಸ ಕಾರ್ಯ. ಅನಶನ ಅಂದರೆ ಆಹಾರ ಇಲ್ಲದೆ ಶರೀರನ್ನ ಇಡುವುದು, ಇದು ಅನಶನ. ಇನ್ನು ಉಪವಾಸ ಅಂದ್ರೆ ಏನು? ಉಪವಾಸ ಉಪ ಅಂದರೆ ನಿಕಟ, ಸಮೀಪ. ಉಪ ವಾಸ ಅಂದರೆ ಇರುವುದು, ವಾಸ ಮಾಡುವುದು, ಇರುವುದು. ಉಪವಾಸ ಅಂದರೆ ಆತ್ಮನ ಸಮೀಪದಲ್ಲಿ ಇರುವುದು, ಶರೀರ ಸಮೀಪಕ್ಕೆ ಹೋಗೋದಿಲ್ಲ, ಆಹಾರದ ಸಮೀಪಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಇವೆರಡೂ ಬಾಹ್ಯ ಪದಾರ್ಥಗಳು, ಪುದ್ಗಲ ವಸ್ತುಗಳು. ಪುದ್ಗಲ ವಸ್ತುವಿನ ಸಂಪರ್ಕವನ್ನು ಮರೆತು ಉಪ ಸಮೀಪದಲ್ಲಿ, ಆತ್ಮನ ಸಮೀಪದಲ್ಲಿ ವಾಸವಾಗಿರುವುದು ಅಂದರೆ ಇರುವುದು. ಆತ್ಮನ ಸಮೀಪದಲ್ಲಿ ಇರುವುದಕ್ಕೆ ಉಪವಾಸ ಎನ್ನುತ್ತಾರೆ. ಈ ಉಪವಾಸಕ್ಕಾಗಿ ನಾವು ಯಾವುದರ ಸಮೀಪ ಹೋಗಬಾರದು? ಆಹಾರದ ಮತ್ತು ಶರೀರದ ಸಂಪರ್ಕವನ್ನು ಕಳಚಿಕೊಂಡು ಆತ್ಮನ ಹತ್ತಿರವೇ ನಾವು ಸತತವಾಗಿ ಇರಬೇಕು. ಎಷ್ಟು ಗಂಟೆ ಕಾಲ? ಎಷ್ಟು ಗಂಟೆ ಕಾಲ ಅನಶನ ಅಂದರೆ ಉಪವಾಸ ತ್ಯಾಗಿದೆ, ಇದು ಆಹಾರದ ತ್ಯಾಗಿದೆ, ಅಷ್ಟು ಸಮಯ ಅಂದರೆ 24 ಗಂಟೆ ಕಾಲ. ಅನಶನ ಎಷ್ಟು ಟೈಮ್ದವರಿಗೆ ಮಾಡ್ತಾರೋ 24 ಗಂಟೆ ಕಾಲ. ಒಂದು ದಿವಸದ್ದಿತ್ತು ಅಂತಂದ್ರೆ 24 ಗಂಟೆ ಕಾಲ, ಎರಡು ದಿವಸದ್ದಿತ್ತು ಅಂತಂದ್ರೆ 48 ಗಂಟೆ ಕಾಲ, ಮೂರು ದಿವಸದ್ದಿತ್ತು ಅಂತಂದ್ರೆ 3 ದಿವಸದ್ದು, ನಾಲ್ಕು ದಿವಸದ್ದಿತ್ತು ಅಂದ್ರೆ 4 ದಿವಸದ್ದು. 4 ದಿವಸದ ಅನಶನ ಅಂದರೆ 4 ದಿವಸದವರೆಗೆ ನಾವು ಅಶನದ ಹತ್ತಿರ ಮತ್ತು ಶರೀರದ ಹತ್ತಿರ ಹೋಗುವುದಿಲ್ಲ. ನಾವು ನಮ್ಮ ಆತ್ಮನಲ್ಲಿಯೇ ಇರುತ್ತೇವೆ, ನಮ್ಮ ಆತ್ಮನಲ್ಲಿಯೇ ನಾವು ವಾಸ ಮಾಡುತ್ತೇವೆ. ಆತ್ಮನ ಚಿಂತನೆ, ಆತ್ಮನ ಚರ್ಚೆ, ಆತ್ಮಸ್ವಾಧ್ಯಾಯ, ಆತ್ಮನ ಮನನ ಚಿಂತನ, ಇದನ್ನೇ ಮಾಡುತ್ತಾ ನಾವು ಆತ್ಮನಲ್ಲಿಯೇ ಇರುತ್ತೇವೆ ಅನ್ನುವಂಥದ್ದಕ್ಕೆ ಉಪವಾಸ ಅಂತಾರೆ. ಉಪವಾಸ ಅಶನ ಇದು ಆಹಾರ. ಆಹಾರ ಮಾಡುವವರಿಗೆ ಉಪವಾಸವಿಲ್ಲವೇ ಇಲ್ಲ. ಉಪವಾಸಕ್ಕಾಗಿ ಅನಶನ್ ಮಾಡಬೇಕು. ಅನಶನಕ್ಕಾಗಿ ಉಪವಾಸ ಅಲ್ಲ. ಹೇಗೆ ಆಗುವುದು? ಶಕ್ಯ ಇಲ್ಲ. ಅನಶನಕ್ಕಾಗಿ ಉಪವಾಸ ಹೇಗೆ ಮಾಡುವುದು? ಅಲ್ಲ, ಅಶನಕ್ಕಾಗಿ. ಅಶನಕ್ಕಾಗಿ ಉಪವಾಸ ಹೇಗೆ ಮಾಡಲಿಕ್ಕೆ ಸಾಧ್ಯ? ಅದು ಸಾಧ್ಯ ಇಲ್ಲ. ಅದಕ್ಕಾಗಿನೆ ಪರಿಭಾಷೆಯಲ್ಲಿ ಏನು ಹೇಳಿದ್ರು, ಹೊರಗಿನ ದ್ರವ್ಯಗಳ ಸಹಾಯದಿಂದ ಮಾಡಲಾಗುವ, ಇತರರಿಗೆ ಕಾಣುವ ಹಾಗೂ ಮಿಥ್ಯಾದೃಷ್ಟಿ ಜೀವಗಳಿಂದಲೂ ಮಾಡಲ್ಪಡುವುದನ್ನು ಬಾಹ್ಯ ತಪವೆನ್ನುತ್ತಾರೆ. ಬಾಹ್ಯ ತಪವನ್ನ ಎಲ್ಲರಲ್ಲಿ ನಾವು ಕಾಣಬಹುದು. ಮಿಥ್ಯಾದೃಷ್ಟಿ ಜೀವಗಳಿಗೆ ಅನಶನ್ ಮಾಡುವುದು ಶಕ್ಕಿಲ್ಲೇನು? ಅನಶನ ಮಾಡುವುದು ಶಕ್ಕಿಲ್ಲೇನು? ಸಮ್ಯಕ್ ದೃಷ್ಟಿಗಳಿಗೂ ಇದೆ, ಮಿಥ್ಯಾದೃಷ್ಟಿಗಳಿಗೂ ಇದೆ. ಆದರೆ ಉಪವಾಸ ಮಾಡುವುದು ಯಾರಿಗೆ ಶಕ್ಕಿದೆ? ಸಮ್ಯಕ್ ದೃಷ್ಟಿ ಜೀವಗಳಿಗೆ. ಮಿಥ್ಯಾದೃಷ್ಟಿ ಜೀವಗಳು ಶಲ್ಯಸಹಿತರು, ಮಾಯಾಶಲ್ಯ, ಮಿಥ್ಯಾಶಲ್ಯ, ನಿಧಾನಶಲ್ಯ. ನಿಧಾನಶಲ್ಯದಲ್ಲಿ ಪ್ರಶಸ್ತ, ಅಪ್ರಶಸ್ತ, ಭೋಗಕೃತ ವಿಷಯ ಬಂತ ಒಂದು. ಮೂರು ಶಲ್ಯಗಳಿವೆ. ಭೋಗಕೃತ ನಿಧಾನ ಶಲ್ಯ ಅಂತಂದ್ರೆ ತಪಸ್ಸಿನ ಫಲದಿಂದ, ಧಾರ್ಮಿಕ ಈ ಅನುಷ್ಠಾನಗಳಿಂದ, ಈ ಸಂಯಮದಿಂದ, ಈ ತ್ಯಾಗದಿಂದ ಯಾವ ಪುಣ್ಯಾರ್ಜನೆಯಾಗಿದೆಯೋ ಆ ಪುಣ್ಯದ ಫಲ ನನಗೆ ಸಿಗಲಿ. ಕರ್ಮ ನಿರ್ಜರಿ ಅದೇನು ಬೇಡ. ಆತ್ಮಕಲ್ಯಾಣ ಬದಿಗಿಡ್ತೀವಿ ಸ್ವಲ್ಪ. ಆಮೇಲೆ ಏನು ಬೇಕು? ಈಗ ಈ ತಪಸ್ಸಿನ ಫಲದಿಂದ ಎಷ್ಟು ಪುಣ್ಯವನ್ನು ನಾವು ಗಳಿಸಿದ್ದೇವೆ, ಇದರ ಫಲ ಏನು ಸಿಗಲಿ? ಭೋಗ ಸಾಮಗ್ರಿಗಳು ಸಿಗಲಿ ಅನ್ನುವಂಥದ್ದು ಯಾವ ಶಲ್ಯದು? ಭೋಗಕೃತ ನಿಧಾನ ಶಲ್ಯ. ಭೋಗಕೃತ ನಿಧಾನ ಶಲ್ಯ. ಭೋಗಕೃತ ನಿಧಾನ ಶಲ್ಯ ಇರುವಾಗ ಮಿಥ್ಯಾತ್ವ ಇರಲೇಬೇಕು. ಆಮೇಲೆ ಇಂಥ ಮಿಥ್ಯಾದೃಷ್ಟಿ ಜೀವ, ಭೋಗಕೃತ ನಿಧಾನ ಶಲ್ಯವನ್ನು ಮಾಡುವಂತಹ ಜೀವ ಮಾಸೋಪವಾಸಿಯಾಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಪುಣ್ಯವನ್ನು ಗಳಿಸ್ತಾನೆ, ಆದರೆ ಆ ಪುಣ್ಯದ ಫಲವನ್ನು ಬಯಸ್ತಾನೆ, ಅಪೇಕ್ಷೆ ಪಡ್ತಾನೆ. ಗಳಿಸೋದು ಅದನ್ನು ಅಪೇಕ್ಷೆ ಪಡೋದು, ಗಳಿಸೋದು ಅದನ್ನು ಅಪೇಕ್ಷೆ ಪಡೋದು. ಆಮೇಲೆ ಶಲ್ಯ ಅಂತಂದರೆ ನಿರಂತರವಾಗಿ ಚುಚ್ಚುವಂತಹ ವಿಷಯ. ಶಲ್ಯ ನಿರಂತರ ಚುಚ್ಚುತ್ತದೆ, ನಿರಂತರ ವಿಕಲ್ಪದು, ಮುಳ್ಳಿನಂತೆ. ಜೈಸೆ ಕಾಟಾ ಚುಗ್ತಾ ಹೇ ಪೈರೋ ಮೇ ವೈಸೆ ಮುಳ್ಳಿನಂತೆ ನಿರಂತರವಾಗಿ ಚುಚ್ಚುವಂತಹದ್ದಕ್ಕೆ ಶಲ್ಯ ಎನ್ನುತ್ತಾರೆ. ಈ ಶಲ್ಯ ನಿರಂತರವಾಗಿ ಚುಚ್ಚುತ್ತದೆ, ಆದರೆ ನಿರಂತರವಾಗಿ ನಿಧಾನ ಆರ್ತ ಧ್ಯಾನ ಅಂತಕ್ಕಂಥದ್ದು ಉಳಿಯಬಹುದೇನು? ಧ್ಯಾನ ಅಂತರ್ಮೂರ್ತ ಕಾಲ ಉಳ್ಳದ್ದು. ಯಾವಾಗಾದ್ರೂ ಯಾವ ಧ್ಯಾನ ಆದ್ರೂ ಕೂಡ ಇಷ್ಟು ವಿಯೋಗ, ಅನಿಷ್ಟ ಸಂಯೋಗ, ಪೀಡಾಚಿಂತನ, ನಿಧಾನ ಬಂಧ, ಹಿಂಸಾನಂದ, ಮೃಷಾನಂದ, ಚೌರ್ಯಾನಂದ, ಪರಿಗ್ರಹಾನಂದ, ಧರ್ಮ ಧ್ಯಾನ ಇದ್ರೂ ಅಷ್ಟೇ, ಶುಕ್ಲ ಧ್ಯಾನ ಇದ್ರೂ ಅಷ್ಟೇ, ಯಾವುದಾದ್ರೂ ಒಂದು ಧ್ಯಾನ, 16 ಧ್ಯಾನಗಳಲ್ಲಿ ಒಂದು ಧ್ಯಾನ ಅಂತರ್ಮುಹೂರ್ತ ಕಾಲದವರೆಗೆ ಮಾತ್ರ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಧ್ಯಾನ ವಿಕಲ್ಪಾತ್ಮಕ ಇದೆ, ಆದರೆ ಶಲ್ಯ ವಿಕಲ್ಪಾತ್ಮಕ ಅಲ್ಲ, ನಿರಂತರವಾಗಿ ಇದೆ. ಎಲ್ಲಿ ವಿಕಲ್ಪಗಳಿವೆ ಅಲ್ಲಿ ಶಲ್ಯ ಇರಲೂಬಹುದು, ಇರದೇನೂ ಇರಬಹುದು. ಆದರೆ ಎಲ್ಲಿ ಶಲ್ಯಿದೆ ಅಲ್ಲಿ ವಿಕಲ್ಪನೂ ಇದ್ದಿರ್ತದೆ, ಶಲ್ಯನೂ ಇದ್ದಿರ್ತದೆ. ಈ ತರ ಎರಡರಲ್ಲೂ ಒಂದು ವ್ಯತ್ಯಾಸ ಇದೆ, ಧ್ಯಾನದಲ್ಲಿ ಮತ್ತು ಶಲ್ಯದಲ್ಲಿ. ನಿಧಾನ ಧ್ಯಾನ ಅಂದರೆ ಬಯಸುವುದು, ನಿಧಾನ ಧ್ಯಾನ ಪರವಸ್ತುಗಳ ಬಯಕೆ, ಪರವಸ್ತುಗಳ ಅಪೇಕ್ಷೆ, ಪರವಸ್ತುಗಳ ಆಶೆ, ಇದು ನಿಧಾನ ಆರ್ಥ ಧ್ಯಾನ. ಅಂತರ್ಮುಹೂರ್ತದವರೆಗೆ ನಡೀತದೆ ಇದು. ಆಮೇಲೆ ಇಷ್ಟರಲ್ಲಿ ಅತಿಕ್ರಮ, ವ್ಯತಿಕ್ರಮ, ಅತಿಚಾರ ಅನ್ನುವಂತಹ ಮೂರು ದೋಷಗಳನ್ನು ಮಾಡ್ತಾನೆ. ಆಮೇಲೆ ಬಯಸ್ತಾ 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 ನನಗಿದು ಬೇಕೇ ಬೇಕು ಅಂತ ಸಂಕಲ್ಪ ಮಾಡಿಕೊಂಡ ಅಂತಂದ್ರೆ, ಸಂಕಲ್ಪ ಆಯಿತು ಅಂತಂದ್ರೆ ಶಲ್ಯ ಹುಟ್ಟಿತು. ಸಂಕಲ್ಪ ಆಗುವಕ್ಕಿಂತ ಮುಂಚಿನ ಕಾಲಕ್ಕೆ ನಿಧಾನ ಆರ್ತ ಧ್ಯಾನ ಅಂತ ಹೇಳಬೇಕು. ಸಂಕಲ್ಪ ಆಯಿತು ಅಂತಂದ್ರೆ ಶಲ್ಯ ಅಂತ ಹೇಳಬೇಕು. ನೋಡಿ ಎಷ್ಟು ಸೂಕ್ಷ್ಮ ಇದೆ, ಪರಿಣಾಮಗಳ ಸೂಕ್ಷ್ಮತೆ ಯಾವ ತರ ಇದೆ ನೋಡಿ. ಶಲ್ಯಕ್ಕೆ ಮತ್ತು ನಿಧಾನ ಆರ್ತ ಧ್ಯಾನಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಎಲ್ಲಿ ಧ್ಯಾನ ಇದೆ ಅಲ್ಲಿ ಸಂಕಲ್ಪ ಇಲ್ಲ, ಆದರೆ ಎಲ್ಲಿ ಸಂಕಲ್ಪ ಆಯಿತೋ ಅಲ್ಲಿ ಧ್ಯಾನೂ ಇರಬಹುದು ಶಲ್ಯನೂ ಇರಬಹುದು. ಇನ್ನು ಶಲ್ಯ ಇದೆ ಅಂದಮೇಲೆ ಧ್ಯಾನೂ ಇರೋದಲ್ಲ, ಧ್ಯಾನ ಹೋಗೋದು ಬರೋದು, ಹೋಗೋದು ಬರೋದು ನಡೆಯೋದದು. ಹತ್ತು ಉಪವಾಸ ಮಾಡ್ತಾನೆ, ಮೊದಲು ಮಾಡಿದ್ದ ಅಪೇಕ್ಷೆ ಪಟ್ಟ, ಶಲ್ಯ ಆಯಿತು, ಸಂಕಲ್ಪ ಮಾಡಿಕೊಂಡ ಇದು ಸಿಗಬೇಕು ಅಂತ. ಆದರೆ ಇನ್ನೂ ಸ್ವಲ್ಪ ಉಪವಾಸ ಮಾಡಬೇಕು, ಯಾಕಂದ್ರೆ ಇನ್ನಷ್ಟು ಸ್ವಲ್ಪ ಒಳ್ಳೆಯದಾಗಿ ಸಿಗಬೇಕು ಅಂತ ಅಪೇಕ್ಷೆ ಇದೆ. ಈ ತರ ಅಪೇಕ್ಷೆ ಇದ್ದಾಗ ಮನುಷ್ಯ ಏನ್ ಮಾಡ್ತಾನೆ, ಪ್ರತೀಕ್ಷೆ ಮಾಡ್ತಿರ್ತಾನೆ. ಸಂಕಲ್ಪ ಇದೆಯಲ್ಲ, ಸಿಗ್ತಾ ಇದೆಯೋ ಇಲ್ವೋ, ಸಿಗ್ತಾ ಇದೆಯೋ ಇಲ್ವೋ, ಪ್ರತೀಕ್ಷೆ ಇರೋಲ್ಲ. ಎಂಥ ಯಾತ್ರೆ ಮಾಡ್ತಾರೆ ನೋಡ್ರಿ, ಎಷ್ಟೆಷ್ಟು ದಿವಸ ತನಕ ಕಾಲ್ನಡಿಗೆಯಿಂದ ಚಪ್ಪಲಿಲ್ಲದೆ ಬಿಸಿಲಲ್ಲಿ ಲಕ್ಷ ಲಕ್ಷಗಟ್ಟಲೆ ಜನ ಸಾಲ ಸಾಲಾಗಿ ಹೋಗ್ತಿರ್ತಾರೆ ಭಜನೆ ಮಾಡ್ಕೋತ. ಎಲ್ಲಿ ಹೋಗ್ತಾರೆ, ಪಂಡರ್ಪುರಕ್ಕೆ ಹೋಗ್ತಾರೆ ಕೆಲವೊಬ್ರು, ತಿರುಪತಿಗೆ ಹೋಗ್ತಾರೆ ಕೆಲವೊಬ್ರು, ಧರ್ಮಸ್ಥಳಕ್ಕೆ ಹೋಗ್ತಾರೆ ಕೆಲವೊಬ್ರು, ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಎಲ್ಲೆಲ್ಲಿ ಸಿಗುವ ಸಂಭಾವನೆ ಇದೆ, ಎಲ್ಲೆಲ್ಲಿ ಸಿಗುವಂತಹ ಸಂಭಾವನೆ ಇದೆ ಅಲ್ಲೆಲ್ಲಿ ಹೋಗ್ತಾರಲ್ಲ. ಆಮೇಲೆ ಈ ಸಿಗುವಂತಹ ಸಂಭಾವನೆ ನಿಜವಾಗಲೂ ಸಂಭಾವನೆ ಇದೆಯೇನು, ಸಿಗ್ತದೇನಲ್ಲಿ? ಆದರೆ ಸಿಗುವಂತಹ ಮೂಢ ಕಲ್ಪನೆ ಮಾತ್ರ ಇದೆ, ಮೂಢ ನಂಬಿಕೆಯಿಂದ ಹೋಗ್ತಿರ್ತಾರೆ. ಈ ಮೂಢ ನಂಬಿಕೆಗಳು ಈಗ ಸರಿ ಆಯ್ತು ನೋಡಿ, ಮೂಢ ನಂಬಿಕೆಗಳು ಇದ್ದಾಗ ಮನುಷ್ಯ ಎಲ್ಲಿ ಸಿಗುವುದಿಲ್ಲವೋ, ಯಾರಿಂದ ಯಾವುದೋ ಒಂದು ವಸ್ತು ಪ್ರಾಪ್ತವಾಗುವುದಿಲ್ಲವೋ ಅದರಲ್ಲಿ ಪ್ರಾಪ್ತವಾಗ್ತದೆ ಅನ್ನುವಂತಹ ವಿಕಲ್ಪ ಬಂದ್ಬಿಡುತ್ತೆ. ಯಾವ ಕರ್ಮದ ಉದಯದಲ್ಲಿ? ಮಿಥ್ಯಾತ್ವ ಕರ್ಮದ ಉದಯದಲ್ಲಿ. ಮಿಥ್ಯಾತ್ವ ಕರ್ಮದ ಉದಯದಲ್ಲಿ ಅಂಧವಿಶ್ವಾಸ, ಅನಂತಾನುಬಂಧಿ ಕರ್ಮದ ಉದಯದಲ್ಲಿ ಆಸೆ. ಆಮೇಲೆ ಈ ಆಸೆ ಮಿಥ್ಯಾ ಆಸೆ. ಆಮೇಲೆ ಮಿಥ್ಯಾ ಆಸೆ ಎಲ್ಲಿದೆಯೋ ಅಲ್ಲಿ ಮಾಯಾಕಷಾಯನೂ ಇದೆ, ಮಾಯಾಶಲ್ಯ. ನಿಧಾನಶಲ್ಯದ ಜೊತೆಯಲ್ಲಿ ಲೋಭ, ನಿಧಾನಶಲ್ಯ ಆರ್ತ್ ಲೋಭ ಕಷಾಯದ ಉದಯದಲ್ಲಿ, ಮಾಯಾಶಲ್ಯ ಅನಂತಾನುಬಂಧಿ ಮಾಯಾಕಷಾಯದ ಉದಯದಲ್ಲಿ, ಮಿಥ್ಯಾಶಲ್ಯ ಮಿಥ್ಯಾತ್ವ ಕರ್ಮದ ಉದಯದಲ್ಲಿ. ಈ ಮೂರು ಕರ್ಮಗಳು ಯಾವ ಗುಣಸ್ಥಾನದಲ್ಲಿವೆ? ಒಂದನೇ ಗುಣಸ್ಥಾನದಲ್ಲಿವೆ. ಇನ್ನು ನಾಲ್ಕನೇ ಗುಣಸ್ಥಾನದಲ್ಲಿ ಅಂಧವಿಶ್ವಾಸ ಇದೆಯೇನು? ಇಲ್ಲ. ಆದ್ದರಿಂದ ಮಿಥ್ಯಾಶಲ್ಯ ಇಲ್ಲ. ಆಮೇಲೆ ಮಿಥ್ಯಾಶಲ್ಯ ಇಲ್ಲ ಅಂದಮೇಲೆ ನಾಲ್ಕನೇ ಗುಣಸ್ಥಾನದಲ್ಲಿ ಅನಂತಾನುಬಂಧಿ ಕಷಾಯದ ಉದಯ ಇದೆಯೇನು? ಇಲ್ಲ. ವ್ಯರ್ಥವಾದ ಆಶೆ ಇದೆಯೇನು? ಇಲ್ಲ. ವ್ಯರ್ಥವಾದ ಆಶೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಾಲ್ಕನೇ ಗುಣಸ್ಥಾನದಲ್ಲಿ. ವ್ಯರ್ಥವಾದ ಆಸೆಯನ್ನ ಎಷ್ಟು ಗುಣಸ್ಥಾನಗಳಲ್ಲಿ ಜೀವ ಮಾಡ್ತಿರ್ತಾನೆ? ಒಂದನೇ ಗುಣಸ್ಥಾನದಲ್ಲಿ ಮತ್ತು ಎರಡನೇ ಗುಣಸ್ಥಾನದಲ್ಲಿ, ಅದು ಅನಂತಾನುಬಂಧಿಕ ಶಾಯದ ಉದಯದಲ್ಲಿ. ವ್ಯರ್ಥ ಕಾರ್ಯ, ವ್ಯರ್ಥ ವಿಶ್ವಾಸ, ವ್ಯರ್ಥ ಕ್ರಿಯಾಕಲಾಪ, ವ್ಯರ್ಥ ಉಪವಾಸ, ವ್ಯರ್ಥದ ಧರ್ಮ, ವ್ಯರ್ಥದ ಎಲ್ಲಾ ಪದ್ಧತಿಗಳು, ಕ್ರಿಯಾಕಲಾಪಗಳು ಎಲ್ಲಿ ತನಕ ಆಗ್ತವೆ ಅಂತಂದ್ರೆ, ಎಲ್ಲಿ ತನಕ ಅನಂತಾನುಬಂಧಿ ಮತ್ತು ಮಿಥ್ಯಾತೂಕ ಶಾಯದ ಉದಯ ಇದೆ ಅಲ್ಲಿ ತನಕ ಆಗ್ತದೆ. ಇವುಗಳನ್ನು ಜಯಿಸುವುದೇ ಜೈನತ್ವ, ಇದೇ ಜೈನ ಧರ್ಮ. ಅನಂತಾನುಬಂಧಿಯನ್ನ ಮತ್ತು ಮಿಥ್ಯಾತ್ವವನ್ನು ಜಯಿಸುವುದೇ ಜೈನತ್ವ. ಇಂಥ ಜೈನತ್ವ ಸಿಕ್ಕ ನಂತರ ನಾಲ್ಕನೇ ಗುಣಸ್ಥಾನ, ಆಮೇಲೆ ಇಂಥ ಜೈನತ್ವ ಕೇವಲ ಜೈನರಿಗಷ್ಟೇ ಸಿಗ್ತದೇನು? ನಾಲ್ಕು ಗತಿಯ ಜೀವಿಗಳಿಗೆ ಇದು ಸಿಗುವಂತ ವಸ್ತು, ಸಮ್ಯಕ್ ದರ್ಶನ. ಆಮೇಲೆ ಇಂಥ ಜೈನತ್ವ ನಾಲ್ಕು ಗತಿಯ ಜೀವಿಗಳಿಗೆ ಸಿಗ್ತದೆ ಅಂದಮೇಲೆ, ಇಂಥ ಜೈನತ್ವಕ್ಕೇನೆ ಜೈನ ಧರ್ಮ ಅಂದ್ರು? ಇಂಥ ಜೈನ ಧರ್ಮ ಇದು ಸಾರ್ವಜನಿಕ ಆಯ್ತೋ ಅಥವಾ ಸಾಂಪ್ರದಾಯಿಕ ಆಯ್ತೋ? ಯಾವುದೇ ಒಂದು ಮಾನವ ವರ್ಗಕ್ಕೆ ಆಯ್ತು, ಸಾರ್ವಜನಿಕ ಆಯ್ತು. ಅದಕ್ಕಾಗಿ ಇದನ್ನ ವಿಶ್ವಧರ್ಮ ಅಂತ ಕರೆದ್ರು. ಜೈನ ಧರ್ಮ ವಿಶ್ವಧರ್ಮ, ಇದು ಸ್ವರ್ಗದಲ್ಲೂ ಇದೆ. ಜೈನತ್ವ ಸ್ವರ್ಗದಲ್ಲೂ ಬರ್ತದೆ. ಮಿಥ್ಯಾತ್ವ ಅನಂತಾನುಬಂಧಿಯನ್ನು ಜಯಿಸುವಂತಹ ದೇವತೆಗಳು ಇದ್ದಾರೆ. ಇನ್ನು ಕೆಲವೊಬ್ಬರು ಮಿಥ್ಯಾದೃಷ್ಟಿ ದೇವತೆಗಳು ಇದ್ದಾರೆ, ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿ ಎಲ್ಲ ಇದ್ದಾರೆ. ನರಕದಲ್ಲಿ, ನರಕದಲ್ಲೂ ಇದ್ದಾರೆ ಸಮ್ಯಕ್ ದೃಷ್ಟಿ ನಾರಕಿ ಜೀವಿಗಳು, ಮಿಥ್ಯಾದೃಷ್ಟಿ ನಾರಕಿ ಜೀವಿಗಳು. ತಿರೇಂಚಿಗತಿಯಲ್ಲೂ ಇದ್ದಾರೆ, ಪಂಚೇಂದ್ರಿಯ ಸೌಜ್ಞಿ ಪಂಚೇಂದ್ರಿಯ ತಿರೇಂಚಿ ಜೀವಿಗಳಲ್ಲಿ ಕೆಲವೊಂದು ಸಮ್ಯಕ್ ದೃಷ್ಟಿ, ಕೆಲವೊಂದು ಮಿಥ್ಯಾದೃಷ್ಟಿ. ಮನುಷ್ಯರಲ್ಲೂ ಇದ್ದಾರೆ ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿ. ಈ ಎರಡು ಪಕ್ಷಿಗಳು ಎಲ್ಲಿಲ್ಲ? ನಾಲ್ಕು ಗತಿಗಳಲ್ಲಿ. ಹೇ ಬೇಡ, ಜೈನ ಧರ್ಮ ಮಾಡೋದು ಬೇಡ, ಸಮ್ಯಕ್ ಹಿಡಿಯೋದು ಬೇಡ, ಯಾಕಂದ್ರೆ ಸಮಾಜ ಹೊಡಿತೀತಿ. ಇದರಿಂದ ಸಮಾಜ ಹೊಡಿತೀತಿ. ಹೆಂಗ ಸಮಾಜ ಹೊಡಿತೈತಿ? ಸಮಾಜಕ್ಕೂ ಧರ್ಮಕ್ಕೂ ಸಂಬಂಧ ಏನಿದೆ? ಧರ್ಮ ಆತ್ಮತತ್ವದ ವಿಷಯ. ಸಮ್ಯಕ್ ದರ್ಶನ ಪ್ರಾಪ್ತವಾಗೋದು ಆತ್ಮನಿಗೋ ಅಥವಾ ಸಮಾಜಕ್ಕೋ? ಸಮಾಜಕ್ಕೆ ಪ್ರಾಪ್ತ ಆಗ್ತಿತ್ತು ಅಂದ್ರೆ ಸಮಾಜ ಒಡಿತಿತ್ತು. ಎಷ್ಟು ಮೂಢನಂಬಿಕೆ ಏನಿದು? ವಿದ್ಯಾಸಾಗರ ಶಿಷ್ಯರು ಬಂದರು, ಸಮಾಜ ಒಡಿಕದಾರು. ಸಮಾಜ ಒಡಿಕದಾರು ಏನು? ಅಧರ್ಮವನ್ನು ಒಡೆದು ಧರ್ಮ ಕೊಡ್ಕದಾರು. ಧರ್ಮ ಅಂತೂ ಒಡೆಯದೇ ಇದೆಯಲ್ಲ. ಧರ್ಮ ಒಡೆಯುವುದರೊಳಗೆ ಸುಖ ಇದೆ. ಅಧರ್ಮವನ್ನ ಬಿಡಿಸಿ ಧರ್ಮವನ್ನು ಕೊಡಿಸುವುದೇ ಜೈನ ಧರ್ಮ. ಇದರೊಳಗೆ ಸಮಾಜ ಎಲ್ಲಿ ಒಡೀತು? ಧರ್ಮ ಸ್ವೀಕಾರ ಮಾಡುವಾಗ ಸಮಾಜ ಒಡೀತದೆ ಏನು? ಇಲ್ಲ. ಮೂಢನಂಬಿಕೆ ಹೌದಲ್ಲ ಇದು. ಸಮಾಜ ಒಡಿತದೆ, ಸಮಾಜ ಒಡಿತದೆ, ಸಮಾಜ ಒಡಿತದೆ, ಮೂಢನಂಬಿಕೆ. ನಮಗೆ ಬಿಡೋದೇನಿದೆ? ಮಿಥ್ಯಾತ್ವ. ಸ್ವೀಕಾರ ಏನ್ ಮಾಡೋದಿದೆ? ಸಮ್ಯಕ್ತ್ವ. ಆಮೇಲೆ ಇಂಥ ಒಂದು ಬಿಡುವ ಅಥವಾ ಸ್ವೀಕಾರ ಮಾಡುವಂತಹ ಒಂದು ಪದ್ಧತಿಯಲ್ಲಿ ಸಮಾಜಕ್ಕೆ ಏನು ಧಕ್ಕೆ ಇದೆ? ಏನು ನಿಮ್ಮ ನಿಮ್ಮ ವ್ಯವಹಾರಗಳಿಗೆ, ಸಾಂಸಾರಿಕ ವ್ಯವಹಾರಗಳಿಗೆ ಏನಾದರೂ ಪ್ರಾಬ್ಲಮ್ಗಳಿವೇನು? ಇಲ್ಲ, ಎಲ್ಲೂ ಪ್ರಾಬ್ಲಮ್ ಇಲ್ಲ, ದೇವತೆಗಳಲ್ಲೂ ಇಲ್ಲ. ನೋಡಿ, ಸ್ವರ್ಗಲೋಕದಲ್ಲಿ ಅಲ್ಲಿಯ ದೇವತೆಗಳ ಒಡೆಯ ದೇವರಾಜ ಯಾರವನು? ಸೌಧರ್ಮೇಂದ್ರ. ಸೌಧರ್ಮೇಂದ್ರ ಸಮ್ಯಕ್ ದೃಷ್ಟಿನೋ ಅಥವಾ ಮಿಥ್ಯಾ ದೃಷ್ಟಿ? ಸಮ್ಯಕ್ ದೃಷ್ಟಿ. ಅಲ್ಲಿ ಸೌಧರ್ಮೇಂದ್ರನೇ ಸಮ್ಯಕ್ ದೃಷ್ಟಿ ಅಂದಮೇಲೆ ಸ್ವರ್ಗವನ್ನು ಒಡೆಯುವವನು ಅವನೇ ಮೊದಲನೆಯವನು. ಸ್ವರ್ಗದೊಳಗೆ ಹೋಗಿ ಜನ್ಮ ತಾಳಿ, ಅಂದಿನಿಂದ ಜನ್ಮ ತಾಳಿದ್ದಾನಲ್ಲ, ಸಮ್ಯಕ್ತು ಸಹಿತ ಜನ್ಮ ತಾಳಿದ್ದಾನೆ. ಆಮೇಲೆ ಸಮ್ಯಕ್ತು ಸಹಿತ ಜನ್ಮ ತಾಳಿ ಆ ಜಾಗದಲ್ಲಿ ಸೌಧರ್ಮೇಂದ್ರನೇ ಶಾಸ್ತ್ರ ಪ್ರವಚನವನ್ನ ಜೀವನಿಡಿ ಮಾಡ್ತಿರ್ತಾನೆ. ಎಲ್ಲಾ ದೇವತೆಗಳು ಬಂದು ಅವನ ಧರ್ಮಸಭೆಯಲ್ಲಿ ಉಪದೇಶವನ್ನ ಕೇಳ್ತಾರೆ. ಎಷ್ಟೋ ಮಿಥ್ಯಾದೃಷ್ಟಿ ಜೀವಿಗಳು ಸೌಧರ್ಮೇಂದ್ರನ ಧರ್ಮೋಪದೇಶವನ್ನ ಕೇಳಿ ಸಮ್ಯಕ್ ದೃಷ್ಟಿ ಆಗ್ತಾರೋ ಅಥವಾ ಇಲ್ಲ? ಆಮೇಲೆ ಸ್ವರ್ಗ ಒಡೆದಲ್ಲ ಅವನು, ಎರಡು ಪಾರ್ಟಿ ಮಾಡಿದಲ್ಲ. ಅಲ್ಲಿ ಉಳಿದ ಮಿಥ್ಯಾದೃಷ್ಟಿ ದೇವತೆಗಳು ಕ್ರಾಂತಿ ಮಾಡಿಕೊಂಡ್ರೆ ಈ ಸೌಧರ್ಮೇಂದ್ರ ಬಂದ ಮತ್ತೆ ನಮ್ಮನ್ನೆಲ್ಲ ಒಡೆದು ಬಿಟ್ಟಪ್ಪ, ನಾವು ಅಲ್ಪಸಂಖ್ಯಕಾದ್ಯೂ ಇವರು ಬಹುಸಂಖ್ಯಕಾದ್ರೂ ಸಮ್ಯಕ್ ದೃಷ್ಟಿಗಳಾದ್ರೂ ಇವರೆಲ್ಲ ಅಂತ ಅನ್ಬಹುದು. ಸೌಧರ್ಮೇಂದ್ರ ದೇವತೆಗಳ ಹಿತ ಮಾಡ್ತಾ ಇದ್ದಾನು, ಅಹಿತ ಮಾಡ್ತಾ ಇದ್ದಾನು? ಉಪದೇಶ ಮಾಡಿ ಹಿತ ಮಾಡ್ತಾನೆ, ಧರ್ಮವನ್ನು ದಾನದಲ್ಲಿ ಕೊಡ್ತಾನೆ. ಧರ್ಮ ದಾನ ಆಗಬೇಕು. ಇನ್ನು ಸಮಾಜದಲ್ಲಿರತಕ್ಕಂತಹ ಯಾವ ಕ್ರಿಯಾಕಲಾಪಗಳಿವೆ, ಕೊಡು ತಗೊಳ್ತಕ್ಕಂತಹ ವ್ಯವಹಾರಗಳು, ಅದನ್ನು ಧರ್ಮಕ್ಕೆ ತಂದು ಹಚ್ಚಬಾರದು, ಧರ್ಮವನ್ನು ಅದರಲ್ಲಿ ಒಯ್ಯಬಾರದು. ಇಷ್ಟಾದ್ರೆ ಆಯಿತು. ಎಲ್ಲೇನು ಅಡ್ಡಿ ಬರೋದಿದೆ, ಏನು ಕಷ್ಟ ಬರೋದಿದೆ, ಯಾವ ಸಮಾಜ ಒಡೆಯೋದಿದೆ, ಯಾವ ಸಮಾಜ ಕೂಡೋದಿದೆ, ಏನಾಗೋದಿದೆ? ಸಮಾಜ ಅಂದ್ರೆ ಏನು? ಹೇಳ್ದಂಗೆ ನಡೆಯೋಲ್ಲ, ಧರ್ಮ ಹೇಳ್ರಲ್ಲಿ ಆಮೇಲೆ ನಡೆಯೋಣ ಎಲ್ಲರೂ ಕೂಡಿ. ಧರ್ಮ ಆತ್ಮ ಸುಖಕ್ಕೆ ಕಾರಣ, ಹೌದಲ್ಲ? ಧರ್ಮ ಆತ್ಮ ಸುಖವನ್ನು ಕೊಡ್ತದೆ. ಅಂತಹ ಧರ್ಮ ಯಾರಿಗೆ ಬೇಡಾಗಿದೆ ಹೇಳಿ? ಯಾವ ಜೀವಕ್ಕೆ ಬೇಡ? ನನಗೆ ಧರ್ಮ ಬೇಡಪ್ಪ ಅನ್ನುವಂತ ಯಾವ ಜೀವಿ ಇದೆ? ಇಲ್ಲ. ಧರ್ಮ ಬೇಡ ಅನ್ನುವಂತಹ ಮನುಷ್ಯನಿಗೆ ನನಗೆ ಕಷ್ಟ ಬೇಕು ಅನ್ನುವಂತಹ ಮನುಷ್ಯ. ಅಧರ್ಮದಿಂದ ಏನಿದೆ ಕಷ್ಟ, ಧರ್ಮದಿಂದ ಏನಿದೆ ಸುಖ. ನನಗೆ ಸುಖ ಬೇಡ ದುಃಖವೇ ಬೇಕು ಅನ್ನತಕ್ಕಂತಹ ಮನುಷ್ಯ ಯಾರಾದರೂ ಒಬ್ಬರನ್ನು ಸಿಗಬಹುದು? ಸಂಸಾರದಲ್ಲಿ ಇಂಥವ್ರು ಯಾರು ಒಬ್ಬರು ಸಿಗಾಕ ಸಾಧ್ಯವೇ ಇಲ್ಲ. ಆದರೆ ಧರ್ಮದ ವಿಷಯದಲ್ಲಿ ಏನು ಮೂಢನಂಬಿಕೆ ಇದೆಯಲ್ಲ, ಆ ಮೂಢನಂಬಿಕೆಯ ಕಾರಣದಿಂದ ಸಮಾಜ ಒಡೀತದೆ, ಹಾಗಾಗ್ತದೆ, ಹೀಗಾಗ್ತದೆ, ಇಂಥದ್ದೆಲ್ಲ ಮಾತನಾಡ್ತವೆ ಅಜ್ಞಾನಿ ಜೀವಿಗಳು. ಏನ್ ಮಾಡೋರು ಅದಕ್ಕೆ? ಏನ್ ಮಾಡೋದೇನು? ಅದಕ್ಕೇನು ಔಷಧಿ? ಮಿಥ್ಯಾತ್ವ ಕರ್ಮದ ತೀವ್ರ ಅನುಭಾಗಕ್ಕೆ ಯಾವ ಔಷಧಿಯೂ ಇಲ್ಲ. ಅನಂತಾನುಬಂಧಿ ಕಷಾಯದ ತೀವ್ರ ಪಾಪಕರ್ಮದ ಉದಯಕ್ಕೆ ಯಾವುದು ಔಷಧಿಯೂ ಇಲ್ಲ. ಇನ್ನು ಆ ತೀವ್ರ ಕಷಾಯ ಅಥವಾ ಕರ್ಮ ಮಿಥ್ಯಾತ್ವ ದರ್ಶನ ಮೌನಿಯ ಮಂದ ತೀವ್ರ ಮಂದ ತೀವ್ರ ಅಂತೂ ಅಂತರ್ಮೂರ್ತಿಯೊಳಗೆ ಆಗ್ತಾ ಇರ್ತದೆ. ಎಲ್ಲಿ ತನಕ ತೀವ್ರ ಇರ್ತದೆ ಅಲ್ಲಿ ತನಕ ಅದು ಫಲ ಕೊಡ್ತದೆ. ಮಂದಾದಾಗ ಮಂದ ಅವಸ್ಥೆಯೂ ಕೂಡ ನಮಗೆ ದುಃಖವನ್ನೇ ಕೊಡುತ್ತೆ, ಏನು ಸುಖ ಕೊಡ್ತದೆ? ಅದು ಉದಯದಲ್ಲಿರುವ ತನಕ ನಾವು ಸಮ್ಯಕ್ ದೃಷ್ಟಿಗಳಲ್ಲವೇ ಅಲ್ಲ. ಆ ಮಂದ ಅವಸ್ಥೆಯನ್ನು ಗೆದ್ದು ಅದನ್ನು ಉಪಶಮನ ಮಾಡಿ, ಕ್ಷಯೋಪಶಮ ಮಾಡಿ ಅಥವಾ ಕ್ಷಯ ಮಾಡಿ ನಾಲ್ಕನೇ ಗುಣಸ್ಥಾನಕ್ಕೆ ಹೋಗಬೇಕು. ನಾಲ್ಕನೇ ಗುಣಸ್ಥಾನಕ್ಕೆ ಹೋದಾಗ ಅಲ್ಲಿ ನನಗೆ ದುಃಖ ಬೇಡ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಸುಖದ ಕಡೆಗೆ ಹೋಗಿದಾನೋ ಅಥವಾ ದುಃಖ ಬೇಕು ಅಂತಂದಾಗ ಸಮ್ಯಕ್ ದರ್ಶನ ಸಿಕ್ಕಿದೆಯೋ? ನನಗೆ ದುಃಖ ಬೇಡ ಅಂತ ಹೇಳಿ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾನೆ. ಅಂದರೆ ಮಿಥ್ಯಾತ್ವದಿಂದ ದುಃಖ, ಸಮ್ಯಕ್ತ್ವದಿಂದ ಸುಖ. ಸಮ್ಯಕ್ತ್ವ ಧರ್ಮ, ಮಿಥ್ಯಾತ್ವ ಅಧರ್ಮ ಅಂತ ಹೇಳಿ ಹೋಗಿದ್ದಾನಲ್ಲ. ಆಮೇಲೆ ಹೀಗೆ ಹೇಳಿ ಹೋಗುವಾಗ ಏಕಾಕಿಯಾಗಿ ತಾನು ಒಬ್ಬನೇ ಹೋಗಿದ್ದಾನೋ ಅಥವಾ ಹೋಗುವಾಗ ಯಾರಾದರೂ ಇದ್ರು? ಉಳ್ದವ್ರನ್ನೆಲ್ಲ ನೂಕ್ ಹಾಕಿಬಿಟ್ಟ, ತಾವೊಬ್ಬ ಉಳ್ದ, ಹಿಂಗೇನಿತ್ತೇನು? ಯಾರಿಗೆ ದುಃಖ ಆಗಿದೆ ಸಮಾಜದಲ್ಲಿ? ಧರ್ಮವನ್ನು ಸ್ವೀಕಾರ ಮಾಡುವಾಗ ಸಮಾಜ ಎಲ್ಲಿ ಒಡೆಯಿತು? ಯಾರು ಬಿದ್ರೆ ಅನ್ಕೇಳಾಗ ಕಾಲ್ ಮುರಿತೇನ? ಎಲ್ಲಿ ಒಡೆದಿಲ್ಲ, ಕೂಡಿಲ್ಲ. ನಾವು ಏಕಾಕಿಯಾಗಿ ಧರ್ಮವನ್ನು ಸ್ವೀಕಾರ ಮಾಡ್ತೀವಿ. ಧರ್ಮದ ಸ್ವೀಕೃತಿ ಏಕಾಕಿ ಏಕಾಂಗದಲ್ಲಿ ಆಗುತ್ತೆ. ಊಟ ಮಾಡುವಾಗ ಎಲ್ಲರ ಮಧ್ಯದಲ್ಲಿ ಮಾಡಬಹುದು, ಆದರೆ ಊಟ ಯಾರು ಮಾಡ್ತಾರು? ನೀವು ಮಾಡ್ತಿರಲ್ಲ. ಎಲ್ಲರ ಮಧ್ಯದಲ್ಲಿ ಕೂತ್ರೆ ಏನು? ನೀವು ಮಾಡ್ತಿರಲ್ಲ. ಆಮೇಲೆ ನೀವು ಊಟ ಮಾಡುವಾಗ ಮತ್ತೊಬ್ಬರಿಗೆ ನೋವಾಗ್ತದೇನು, ಆಗಬೇಕೇನು? ಆಗಬಾರದು. ನೀವು ಊಟ ಮಾಡ್ತಿರುವಾಗ ನಿಮ್ಮ ಊಟದ ರುಚಿ ನಿಮಗೆ ಬರ್ತದೋ ಅವರಿಗೆ ಬರ್ತದೋ? ಯಾರು ಮಾಡುತ್ತಾರೆಯೋ ಅವರಿಗೆ ರುಚಿ, ಯಾರು ಮಾಡುವುದಿಲ್ಲ ಅವರಿಗೆ ರುಚಿ ಇಲ್ಲ. ಯಾರು ಮಾಡುತ್ತಾರೆ ಅವರಿಗೆ ಹೊಟ್ಟೆ ತುಂಬುತ್ತದೆ, ಯಾರು ಮಾಡುವುದಿಲ್ಲ ಅವರ ಹೊಟ್ಟೆ ತುಂಬುವುದಿಲ್ಲ. ಧರ್ಮ ಮಾಡುವವರಿಗೆ ಇದೆ, ಮಾಡದವರಿಗೆ ಇಲ್ಲ. ಬಹಳ ಅಜ್ಞಾನ ಇದೆ, ಇದೆಯಲ್ಲ. ಗಣಧರ್ ಪರಮೇಶ್ವರಿ ಯಾರು? ಬ್ರಾಹ್ಮಣಲ್ಲ, ಯಾಕೆ ಬಂದ್ರಿ ಕಡೆ? ಧರ್ಮ ಅಧರ್ಮ ಎಲ್ಲಿದೆ, ಸುಖ ದುಃಖ ಎಲ್ಲಿದೆ, ದಾರಿ ಕುದಾರಿ ಸದ್ದಾರಿ ದಾರಿ ಎಲ್ಲಿದೆ ಗೊತ್ತಾದಾಗ ಬಂದ್ರಲ್ಲ. ಏಕಾಕಿ ಬಂದ್ರು, ಎಲ್ಲಾರು ತಗೊಂಡು ಬಂದ್ರು, ಮತ್ತೆ ಯಾರು ಬರೋರು? ಅವ್ರ ಶಿಷ್ಯರು ಬಂದ್ರು, ಅವರು ಕೂಡ ಸ್ವಂತ ಬಂದ್ರು ಅಥವಾ ಕರೆಯನ್ ಬಂದ್ರು? ಧರ್ಮ ವಿಚಾರವಂತಿಕೆಯಿಂದ ಆಗ್ತದೋ ಅಥವಾ ಮತ್ತೊಬ್ಬರ ಅನುಕರಣೆಯಿಂದ ಆಗ್ತದೆಯೋ, ಮತ್ತೊಬ್ಬರ ಆದೇಶದಿಂದ ಆಗ್ತದೇನು? ಮಾಡು ನೀನು ಆದೇಶ ಕೊಟ್ರೆ ಆಗ್ತದೇನು? ಸಮ್ಯಕ್ ದೃಷ್ಟಿ ಆಗು ಅಂತ ಆದೇಶ ಕೊಟ್ಟಾಗ ಆಗಬಹುದೇನು? ಸಮ್ಯಕ್ ದೃಷ್ಟಿ ಆಗಬೇಡ ಅಂತ ಆದೇಶ ಕೊಟ್ಟಾಗ ಆಗದೇ ಇರಬಹುದೇನು? ಆಗು ಅನ್ನುವಂತ ಆದೇಶನೂ ನಡೆಯಲ್ಲ, ಆಗಬೇಡ ಅನ್ನುವಂತ ಆದೇಶನೂ ನಡೆಯಲ್ಲ. ಯಾಕೆಂತಂದ್ರೆ ಧರ್ಮ ಸ್ವತಂತ್ರ ವಸ್ತು, ಅದನ್ನು ನಾವು ವಿಚಾರವಂತಿಕೆಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಪ್ರಾಪ್ತ ಮಾಡ್ಕೊಳ್ತೀವಿ. ಈ ನಂಬಿಕೆ ಕೊಡತಕ್ಕಂತ ವಸ್ತು ಅಲ್ಲ, ಕೊಡುವ ವಸ್ತುನೂ ಅಲ್ಲ, ತಗೊಳ್ಳುವ ವಸ್ತುನೂ ಅಲ್ಲ. ಧರ್ಮ ಸ್ವತಂತ್ರ ವಸ್ತು, ವ್ಯಕ್ತಿಗತ ವಸ್ತು. ಅದು ಸಮಾಜಕ್ಕೆ ಸಂಬಂಧಪಡುವಂತಹದ್ದಿರಬಾರದು. ಯಾವುದು ಸಮಾಜಕ್ಕೆ ಸಂಬಂಧಪಟ್ಟಿದೆಯೋ ಅದು ಧರ್ಮವೇ ಅಲ್ಲ. ನೀನು ಹೀಗೆ ಮಾಡಬೇಡ ಅನ್ನುವಂಥವನು ಮೊದಲು ಅಧರ್ಮಾತ್ಮ ಇದ್ದಾನೆ ನಕ್ಕಿ. ಆಮೇಲೆ ಆತನ ಮಾತು ಕೇಳಿದ್ರಿ ಅಂತಂದ್ರೆ ನೀವು ಅಧರ್ಮಾತ್ಮ ಆಗ್ತೀರಿ. ಕೇಳಿದ್ರಿ ಅಂತಂದ್ರೆ ನಕ್ಕಿ ಅಧರ್ಮಾತ್ಮ. ವಿಚಾರವಂತಿಕೆಯಿಂದ ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ನೀವು ಧರ್ಮಾತ್ಮ. ಯಾರೇ ಒಬ್ಬರ ಆದೇಶದಿಂದ ಧರ್ಮ ಬರುವಂಥದ್ದು ಅಲ್ಲ, ಯಾರೇ ಒಬ್ಬರ ಆದೇಶದಿಂದ ನಿಲ್ಲುವಂಥದ್ದು ಅಲ್ಲ. ಬರೋರಿಗೆ ಬಂದೇ ಬಿಡುತ್ತದೆ, ಬರಲಿಲ್ಲ ಅಂತಂದ್ರೆ ಬರಲಿಲ್ಲ, ಅದು ಬರುವುದಿಲ್ಲ. ಎಲ್ಲಿ ತನಕ ನಮ್ಮಲ್ಲಿ ಆತ್ಮಶಕ್ತಿ ಜಾಗೃತ ಆಗುವುದಿಲ್ಲ ಅಲ್ಲಿ ತನಕ ಧರ್ಮದ ಉತ್ಪತ್ತಿ ಆಗುವುದೇ ಇಲ್ಲ. ಬಾಹ್ಯ ತಪಗಳು ಮಿಥ್ಯಾದೃಷ್ಟಿ ಜೀವಿಗಳಲ್ಲೂ ಕೂಡ ಕಂಡುಬರಬಹುದು, ಸಮ್ಯಕ್ ದೃಷ್ಟಿ ಜೀವಿಗಳಲ್ಲೂ ಕಂಡುಬರಬಹುದು. ಆದರೆ ಅಂತರಂಗ ತಪಗಳು ಕೇವಲ ಸಮ್ಯಕ್ ದೃಷ್ಟಿ ಜೀವಿಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಸಮ್ಯಕ್ತ್ವ ಇಲ್ಲದೆ ಸಮ್ಯಕ್ ತಪವೂ ಇಲ್ಲ, ಸಮ್ಯಕ್ ದರ್ಶನವಿಲ್ಲದೆ ತಪ ಸಮ್ಯಕ್ ತಪ ಅಲ್ಲ. ಸಮ್ಯಕ್ ತಪ ಎರಡು ಪ್ರಕಾರದ್ದು, ಬಾಹ್ಯ ಸಮ್ಯಕ್ ತಪ, ಅಂತರಂಗ ಸಮ್ಯಕ್ ತಪ. ಅಂತರಂಗ ಸಮ್ಯಕ್ ತಪ ಯಾರಿಗೆ ಪ್ರಾಪ್ತವಾಗಿದೆ ಅವರ ಬಾಹ್ಯ ತಪವೇ ನಿಜವಾದ ಸಮ್ಯಕ್ ತಪ. ಬಾಹ್ಯ ತಪವನ್ನು ಮಾಡ್ತಾ ಇದ್ದರೂ ಅಂತರಂಗ ತಪವನ್ನು ಮಾಡ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಬಾಹ್ಯ ತಪನೂ ಸಮ್ಯಕ್ಕಲ್ಲ, ಅಂತರಂಗ ತಪ ಅಂತೂ ಇಲ್ಲವೇ ಇಲ್ಲ. ನೋಡ್ರಿ, ಇದು ಗಣಿತ ಹೆಂಗೈತಿ, ಗಣಿತ ಸೂತ್ರ. ಅಂತರಂಗ ತಪ ಇತ್ತು ಅಂತಂದ್ರೆ ಬಹಿರಂಗ ತಪ ಸಮ್ಯಕ್ ಇರಲೇಬೇಕು, ಅದು ನಿಜವಾದ ತಪ. ಆರೂ ತಪಗಳು ನಿಜವಾದ ತಪಗಳು ಬಹಿರಂಗ, ಯಾವಾಗ ಅಂತರಂಗ ತಪ ಇದ್ದಾಗ. ಅಂತರಂಗ ತಪ ಪ್ರಾಪ್ತ ಆಗಿಲ್ಲ ಅನ್ನುವಾಗ ಬಾಹ್ಯ ತಪ ಮಿಥ್ಯಾ. ಅಂತರಂಗ ತಪ ಆಗಿಯೇ ಇಲ್ಲ ಅಂತಂದ್ರೆ ಬಾಹ್ಯ ತಪ ಬೇಕಾಷ್ಟು ಮಾಡಿದ್ರು ಕೂಡ ಮಿಥ್ಯಾ ತಪ. ಅದಕ್ಕಾಗಿ ಇಲ್ಲಿ ಏನ್ ಹೇಳಿದ್ರು, ಮಿಥ್ಯಾದೃಷ್ಟಿಗಳಲ್ಲಿ ಅನಶನ ಮೊದಲಾದ ತಪಗಳು ಕಂಡು ಬರಬಹುದು, ಆದರೆ ಪ್ರಾಯಶ್ಚಿತ ವಿನಯ ವಯಾವೃತ್ತಿಯ ಸ್ವಾಧ್ಯಾಯ ಇವೆಲ್ಲ ಅಂತರಂಗ ತಪಗಳು ಕಂಡು ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಯಾರು ಮಿಥ್ಯಾದೃಷ್ಟಿ ಇದ್ದಾರೆ ಅವರು ಸ್ವಾಧ್ಯಾಯ ಮಾಡ್ತಾರೇನು? ಅಂತರಂಗ ತಪ್ಪು ಇದೆಯದು. ಮತ್ತು ಸಮಾಜ ಒಡಿತಾ ಇದೆ ಅಂತ ಯಾರು ಹೇಳ್ತಾರೋ? ಅಂತರಂಗ ತಪ ಇಲ್ಲದವರೇ ಹೇಳ್ತಾರಲ್ಲ, ಸ್ವಾಧ್ಯಾಯ ಎಲ್ಲಿಲ್ಲ ಅವರು ಹೇಳಿ ಹೇಳ್ತಾರೆ. ಅಜ್ಞಾನತನ ಬಹಳ ಇದೆ. ಈ ಕತ್ಲೆ ಅಮಾವಾಸ್ಯದ ಕಾಳು ಕತ್ಲೆ, ಇದು ಈ ಕತ್ಲೆ ದೂರ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಬಹಿರಂಗ ಅಂತರಂಗ ತಪ್ಪ ಎರಡೂ ಮಾಡಬೇಕು. ಒಂದು ಉಪವಾಸ ಮಾಡುದ, ಸ್ವಾಧ್ಯಾಯ ಮಾಡುದ. ಉಪವಾಸ ಮಾಡೋದು ಮತ್ತೆ ಹಂಗೆ ಕೂತ್ಕೊಳ್ಳೋದಂತಂದ್ರೆ ಸ್ವಾಧ್ಯಾಯ ಆಗಬೇಕು. ಉಪವಾಸದ ನಂತರ ಸ್ವಾಧ್ಯಾಯನೂ ಬೇಕು. ಉಪವಾಸ ಬಹಿರಂಗ ತಪ್ಪಿತ್ತು ಅಂತಂದ್ರೆ ಸ್ವಾಧ್ಯಾಯ ಅಂತರಂಗ ತಪ್ಪ ಇದೆ. ಸ್ವಾಧ್ಯಾಯ ಏನರ್ಥ ಇದಕ್ಕ? ಸ್ವ ಅಂದ್ರೆ ಆತ್ಮ, ಅಧಿ ಅಂದ್ರೆ ಸಮೀಪ, ಅಯ ಅಂದರೆ ಬರುವುದು. ಸ್ವ ಅಧಿ ಅಯ ಸ್ವಾಧ್ಯಾಯ, ಮೂರು ಶಬ್ದ ಕೂಡಿಸಿ ಒಂದು ಶಬ್ದ ಆಗಿದೆ ಸ್ವ ಅಧಿ ಅಯ. ಆಯನು ಅನ್ನಬಹುದು ಸ್ವಾ, ಸ್ವ ಅ ಅಧಿ ಅಧಿ ಅ, ಸ್ವದ ಮುಂದೆ ಅ ಇದೆ, ಅಧಿ ಅ ಇದೆ, ಅದು ಸ್ವಾ ಆಯಿತು. ಎರಡು ಕೂಡಿ ಸ್ವಾ ಸ್ವಾಧಿ ಆಯಿತು. ಆಮೇಲೆ ಆಯ ಬರ್ತಾ ಇದೆ, ಧಿ ಇದ್ದು ಧ ಆಯಿತು, ಈ ಲೋಪ ಆಯಿತು, ಆ ಕೂಡಿತು, ಸ್ವಾಧ್ಯಾಯ ಅಂತ ಶಬ್ದ ತಯಾರಾಯಿತು. ಆಯ ಆಯ ಅಂದರೆ ಬರುವುದು, ಆಯ ಅಂದರೆ ಲಾಭ. ಆಯವ್ಯಯ ಎಷ್ಟಾಯಿತು? ಆಯ ಲಾಭ, ಸ್ವ ಆತ್ಮ, ಅಧಿ ನಿಕಟ, ಆತ್ಮನ ನಿಕಟ ಬಂದಾಗ ಆಯ ಧರ್ಮದ ಲಾಭ. ಆಯ ಅಂದರೆ ಧರ್ಮದ ಲಾಭ, ಆತ್ಮನ ನಿಕಟದಲ್ಲಿ ಬಂದಾಗ ಧರ್ಮದ ಲಾಭವಾಗುತ್ತದೆ. ಇದರ ಹೆಸರೇ ಸ್ವಾಧ್ಯಾಯ. ಕೇವಲ ಬಹಿರಂಗ ತಪವನ್ನು ಮಾಡುವುದರಿಂದ ಆತ್ಮಲಾಭ ಆಗುವುದಿಲ್ಲ. ಎಲ್ಲಿ ತನಕ ಆತ್ಮಲಾಭವಾಗುವುದಿಲ್ಲವೋ ಅಲ್ಲಿ ತನಕ ಸ್ವಾಧ್ಯಾಯ ಇಲ್ಲವೇ ಇಲ್ಲ. ಸ್ವಾಧ್ಯಾಯ ಲಾಭ ಇಲ್ಲವೇ ಇಲ್ಲ. ಅದಕ್ಕಾಗಿ ತಪಗಳೂ ಎರಡು ಪ್ರಕಾರದಿಂದ ಬೇಕು. ತಪಕ್ಕಿಂತ ಮೊದಲು ಸಂಯಮ ಬೇಕು, ಸಂಯಮ ಬದುಕಿಗೆ ಮೊದಲು ಬೇಕು, ನಂತರ ತಪ ಬೇಕು. ಅದಕ್ಕಾಗಿ ದಶಧರ್ಮಗಳಲ್ಲಿ ನೋಡಿ, ಮೊದಲು ಏನು ಹೇಳಿದ್ರು? ಉತ್ತಮ ಶೌಚ ಆದ ನಂತರ ಸತ್ಯ ಬಂತು, ಸತ್ಯ ಆದ ನಂತರ ಸಂಯಮ ಬಂತು, ಸಂಯಮದ ನಂತರ ಏನು ಬಂತು? ತಪ ಬಂತು. ಬದುಕಿಗೆ ಸಂಯಮ ಬೇಕು. ಸಂಯಮದಿಂದ ಏನು ಲಾಭ? ಸಂಯಮ ಅಂದರೆ ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ. ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ ಎರಡೂ, ಈ ಸಂಯಮಗಳು ಕರ್ಮಗಳ ಸಂವರಕ್ಕೆ ಕಾರಣ. ಸಂಯಮ ಕರ್ಮಗಳನ್ನು ತಡೆಯುತ್ತದೆ, ತಪ ಕರ್ಮಗಳನ್ನು ನಿರ್ಜರೆ ಮಾಡುತ್ತದೆ. ಕರ್ಮಗಳ ನಿರ್ಜರೆಗಾಗಿ ತಪ ಬೇಕು, ಕರ್ಮಗಳ ಸಂವರಕ್ಕಾಗಿ ಸಂಯಮ ಬೇಕು. ಆಮೇಲೆ ತಪ ಮತ್ತು ಸಂಯಮಕ್ಕಾಗಿ ಏನು ಬೇಕು? ಸತ್ಯ ಬೇಕು. ಸತ್ಯದ ದಾರಿಯನ್ನು ನಡೀತಾ ಇದ್ದಂತಹ ಜೀವಿಗೆ ಮಾತ್ರ ಸಂಯಮ ಪ್ರಾಪ್ತವಾಗುವುದು, ತಪ ಪ್ರಾಪ್ತವಾಗುವುದು. ತಪ ಮತ್ತು ಸಂಯಮದಕ್ಕಿಂತ ಮೊದಲು ಏನ್ ಬೇಕು? ಸತ್ಯ ಬೇಕು. ಸತ್ಯದ ದಾರಿ ಬೇಕು, ಸತ್ಯದ ತಿಳುವಳಿಕೆ ಬೇಕು, ಸತ್ಯದ ವಿಶ್ವಾಸ ಬೇಕು, ಸತ್ಯದ ನಂಬಿಕೆ ಬೇಕು, ಸತ್ಯದ ಬಗ್ಗೆ ಅನುರಾಗ ಬೇಕು, ಸತ್ಯದ ಬಗ್ಗೆ ಭಕ್ತಿ ಬೇಕು. ಆಮೇಲೆ ಈ ಸತ್ಯ ಪ್ರಕಟವಾಗಬೇಕು ಅಂತಂದ್ರೆ ನಾಲ್ಕು ಕಷಾಯಗಳನ್ನು ಗೆದ್ದಿರಬೇಕು. ಕ್ರೋಧ, ಮಾನ, ಮಾಯಾ ಲೋಭ ಈ ನಾಲ್ಕೂ ಕಷಾಯಗಳನ್ನು ಗೆದ್ದಂತಹ ಜೀವಿಗೆ ಕ್ರೋಧ ಗೆದ್ದವನಿಗೆ ಉತ್ತಮ ಕ್ಷಮ, ಮಾನ ಗೆದ್ದವನಿಗೆ ಉತ್ತಮ ಮಾರ್ದವ, ಮಾಯಾ ಗೆದ್ದವನಿಗೆ ಉತ್ತಮ ಆರ್ಜವ ಮತ್ತು ಲೋಭ ಗೆದ್ದವನಿಗೆ ಉತ್ತಮ ಶೌಚ. ಈ ನಾಲ್ಕು ಧರ್ಮಗಳು ಎಲ್ಲಿ ಇವೆಯೋ ಆ ಆತ್ಮನಿಗೆ ಸತ್ಯಾತ್ಮ ಅಂತ ಹೇಳಲಿಕ್ಕೆ ಸಾಧ್ಯ. ಉತ್ತಮ ಕ್ಷಮ, ಮಾರ್ದವ, ಆರ್ಜವ, ಶೌಚ ಈ ನಾಲ್ಕು ಎಲ್ಲಿವೆಯೋ ಅಲ್ಲಿಯೇ ಸತ್ಯ ಇದೆ. ಆಮೇಲೆ ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಸಂಯಮದ ಅಂಕುರ ಆಗಬಹುದು, ಮೊಳಕೆ ಒಡಿಬಹುದು, ಸಂಯಮದ ಮೊಳಕೆ ಒಡಿಬಹುದು. ಅಂದ್ರೆ ಏನು, ಹೊಲದೊಳಗೆ ಕಸ ಎತ್ತು ಅಂತಂದ್ರೆ ಏನ್ ಮಾಡಬೇಕು, ತೆಗಿಬೇಕು ಅದನ್ನ. ಕಸ ತೆಗೀತು ಅಂದ್ರೆ ಕಷಾಯ ದೂರ ಆಯ್ತು. ಆಮೇಲೆ ಏನ್ ಮಾಡಬೇಕು, ಅದನ್ನ ಸ್ವಲ್ಪ ನೆಗಳ ಹೊಡೆದು ಗಳೆ ಹೊಡೆದು ಹದ ಮಾಡಬೇಕು ಭೂಮಿಯನ್ನ. ಇದು ಸತ್ಯ, ಹದ ಮಾಡುವುದು ಸತ್ಯ. ಕಸ ತೆಗೆದು ಕಷಾಯಗಳನ್ನ ಕಿತ್ತು ಹಾಕಿದಾಗೆ ಗಳೆ ಹೊಡೆದು ಅಂತಂದ್ರೆ ಸತ್ಯ ಧರ್ಮ. ಆಮೇಲೆ ಗಳೆ ಹೊಡೆದ ನಂತರ ಬೀಜ ಹಾಕ್ತೀವಲ್ಲ, ಆ ಬೀಜಾಂಕುರ ಅದು ಸಂಯಮ ಮೊಳಕೆ. ಆಮೇಲೆ ತಪ್ಪ ಮೊಳಕೆ ಒಡೆಯದೆ ಸೂರ್ಯಕಿರಣಗಳು ತಗಲಿ ಅದು ತಪ್ಪಿಸಬಹುದೇನು ಬಿಸಿಲಿನಲ್ಲಿ? ಮೊಳಕೆಗೆ ಬಿಸಿಲು ಹತ್ತೋದಿದೆಯೋ ಅಥವಾ ಬೀಜಿಗೆ? ಬೀಜಕ್ಕೆ ಬಿಸಿಲು ಹತ್ತಲ್ಲ, ಮೊಳಕೆಗೆ ಬಿಸಿಲ. ಸೂರ್ಯ ಕಿರಣಗಳಲ್ಲಿ ತಪ್ಪಿಸಬೇಕು ಆ ಮೊಳಕೆ. ಅಂದಾಗ ಅದು ತನ್ನ ಶೈಶವ ಅವಸ್ಥೆಯನ್ನ ತ್ಯಾಗ ಮಾಡಿ ಪ್ರೌಢಾವಸ್ಥೆಗೆ ಬರಬಹುದು. ಚಿಕ್ಕ ಮೊಳಕೆ ದೊಡ್ಡದಾಗಬೇಕು, ಮರವಾಗಬೇಕು ಅಂತಂದ್ರೆ ಬಿಸಿಲು ಬೇಕೋ ಬೇಡೋ? ಬಿಸಿಲಿನಲ್ಲಿ ತಪ ಮಾಡಬೇಕು, ಕಡಕ್ಕು ಬಿಸಿಲಿನಲ್ಲಿ. ಕಾಲುಗಳು ನೀರೊಳಗಿರಲಿ, ಆದರೆ ತಲೆ ಬಿಸಿಲಿನಲ್ಲಿರಲಿ. ಮೇಲಿನ ಬಿಸಿಲನ್ನು ತಿಂದು 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 ಎತ್ತರ ಆಗಬೇಕು. ಎತ್ತರ ಆಯಿತು, ಎತ್ತರ ಆದ ನಂತರ ಏನು ಬಂತು? ತಪ್ಪದ ನಂತರ ಯಾವುದು? ತ್ಯಾಗ. ತ್ಯಾಗ ಮಾಡೋದು ಯಾವಾಗ ಸಾಧ್ಯ? ಗಿಡ ದೊಡ್ಡ ಮರ ಆಯಿತು, ಫಲ ಹತ್ತಿದು, ಆಮೇಲೆ ಫಲಗಳನ್ನು ತ್ಯಾಗ ಮಾಡಬೇಕು ಅಂತ ಹಂಗೆ ಇಟ್ಕೋಬೇಕು? ತ್ಯಾಗ ಮಾಡಬೇಕು. ತಪ ಇಲ್ಲದೆ ತ್ಯಾಗ ಮಾಡೋದು ಸಾಧ್ಯತೆಯೇನು ಇಲ್ಲ. ಮೊದಲು ತಪ್ಪಿಸಬೇಕು. ತಪ್ಪಿಸಿದಾಗ ಫಲಗಳಿಂದ ತುಂಬಿಬಿಡ್ತದೆ ವೃಕ್ಷ. ಆಮೇಲೆ ಆ ವೃಕ್ಷ ಏನ್ ಮಾಡ್ತದೆ, ನಾನು ಇಷ್ಟು ತಪಸ್ಸನ್ನು ಮಾಡಿದ್ದಕ್ಕಾಗಿ ನನ್ನ ಮೇಲೆಲ್ಲ ಇಷ್ಟು ಹೂಗಳು ಇಷ್ಟು ಕಾಯಿಗಳು ಎಲ್ಲ ಹತ್ತಿವೆ ಅಲ್ಲ, ಇದು ನನಗೆ ಭಾರ ಆಗಿದೆ. ಗಿಡ ಬಾಗ್ತಾ ಇದೆ, ಮಾವಿನ ಹಣ್ಣು ಎಷ್ಟು ಹತ್ತಿದು ಅಂತಂದ್ರೆ ಟೆಂಕೇನ ಮುರಿದು ಕೆಳಗೆ ಬೀಳಾಕದವ್ರು. ಆಮೇಲೆ ಗಿಡ ಏನ್ ಮಾಡ್ತದೆ, ಇದನ್ನು ತ್ಯಾಗ ಮಾಡದೆ ಹೊರತು ನಾನು ಸುರಕ್ಷಿತ ಉಳಿಲ್ಲ, ಅದಕ್ಕಾಗಿ ತ್ಯಾಗ ಮಾಡ್ತದೆ. ತ್ಯಾಗ ಮಾಡ್ತದೆ, ಎಷ್ಟು ತ್ಯಾಗ ಮಾಡ್ತದೆ, ಕರೀತದೆ ಎಲ್ಲರೂ, ತಗೋರು ತಗೋರು ಸ್ವಲ್ಪ ಇಳಿಸ್ಕೊಂಡು ನೀವೆಲ್ಲ ಹೋಗ್ರಿ, ನಿಮಗೆ ಉಪಕಾರ ಆಗಲಿ, ನಿಮಗೆ ದಾನ ಇದೆ ಬರೀ ತಗೊಂಡು ಹೋಗ್ರಿ ಅಂತದೆ ಅದು. ಆಮೇಲೆ ಗಿಡ ಎಷ್ಟು ಕಾಯಿಗಳಿಂದ ಖಾಲಿ ಆಯಿತೋ ಅಷ್ಟೇ ಹಗುರಾಯಿತು, ಅಕಿಂಚನ್ಯ ಆಯಿತು, ಅಕಿಂಚನ್ ಖಾಲಿ ಆಯಿತು. ಅಕಿಂಚನ್ಯ ಅಂದ್ರೆ ಖಾಲಿ, ಎಲ್ಲಾ ಫಲಗಳಿಂದ ಖಾಲಿ ಆದ ನಂತರ ಆರಾಮಾಯ್ತು ಅದಕ್ಕೆ. ಇಲ್ಲ ಆಯ್ತಂದ್ರೆ ನೊಡ ನೋಯ್ತಿತ್ತು, ಈ ಕಡೆ ಕಾಲು ಕೈಗಳೆಲ್ಲ ನೋಯ್ತಿದ್ದು, ಜಡ ಆಗಿಬಿಟ್ಟಿತ್ತು ಒಟ್ಟ ಮೈ ಎಲ್ಲ, ಹಗುರಾಯಿತು. ಹಗುರಾದ ನಂತರ ಆಮೇಲೆ ಹಗುರಾದ ನಂತರ ಸುಖ ಸಿಕ್ತು, ಆ ಸುಖದಲ್ಲಿ ಮಗ್ನ ಆಯ್ತು ಗಿಡ, ಇದು ಬ್ರಹ್ಮಚರ್ಯ, ಇದು ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯದಲ್ಲಿ ಆನಂದಿತವಾಗಿರುತ್ತೆ ಎಷ್ಟು ದಿನ, ಮುಂದಿನ ವರ್ಷ ತನಕ. ಮತ್ತು ಹೂಗಳು ಬಿಟ್ಟು ಅಂದ್ರೆ ಕಾಯಿಗಳು ಬಿಟ್ಟು, ಇದು ಎಲ್ಲಿ ತನಕ ಇರೋದು? ಎಲ್ಲಿ ತನಕ ಆಧಾರದ ಆಯುಷ್ ಇದೆ ಅಲ್ಲಿ ತನಕ ಇರೋದು. ಆಮೇಲೆ ಆಯುಷ್ಯ ಮುಗಿದ ನಂತರ ಸಮಾಧಿ ಮರಣ ತಗೊಳ್ತದೆ ಗಿಡ. ಎಲ್ಲರಿಗೆ ಉಪಕಾರ ಮಾಡಿದ್ದೇನೆ, ನಾನು ಉಪಕೃತ ಆದಿ, ಇನ್ನು ವೃದ್ಧಾವಸ್ಥೆಯಲ್ಲಿ ಫಲಗಳ ಹತ್ತುಲ್ಲ ಏನಿಲ್ಲ, ಉತ್ತಮ ಬ್ರಹ್ಮಚರ್ಯದಲ್ಲೇನಾಗಿ ಸಮಾಧಿ ಮರಣ ಮಾಡಿಕೊಂಡು ಹೋಗಿಬಿಡುತ್ತೆ, ಗಿಡ ಒಣಗಿಬಿಡ್ತದೆ. ಉದಾಹರಣೆ ಚೆನ್ನಾಗಿದೆಯಲ್ಲ. ಜೈನ ಧರ್ಮ ಸಾರ್ವಜನಿಕ, ಈ ತತ್ವಗಳೆಲ್ಲ ಸಾರ್ವಜನಿಕ ತತ್ವಗಳು. ಇಂಥ ತತ್ವಗಳಿಗೆ ನಾವು ಬೆಲೆ ಕೊಡಬೇಕು, ವ್ಯಕ್ತಿಗತವಾಗಿ ಈ ಧರ್ಮವನ್ನು ಸ್ವೀಕಾರ ಮಾಡಬೇಕು, ಅಧ್ಯಯನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಇದನ್ನು ಪ್ರಸಾರಣ ಮಾಡಬೇಕು, ಪ್ರಚಾರ ಮಾಡಬೇಕು. ಈ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿದಂತೆ ಮಾಡಿದಂತೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅಜ್ಞಾನವನ್ನು ದೂರಗೊಳಿಸಬೇಕು, ಜ್ಞಾನವನ್ನು ಪ್ರಚಾರಗೊಳಿಸಬೇಕು. ಸಮಯ 5 ಗಂಟೆ ಆಯಿತು, ಏನೋ ಸ್ವಲ್ಪ ಹೇಳೋದಿದೆ ಅಂತ ನೋಡೋಣ ಏನು ಹೇಳ್ತಾರೆ.